हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गभक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवास शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराश्चितानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानुषान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्ति वा शमतो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಹಿರಣ್ಯಕಶಿಪು ತನ್ನ ಹತ್ತಿರವೇ ನಮಸ್ಕಾರ ಮಾಡಿ ನಿಂತಿರತಕ್ಕಂಥ ಪ್ರಹ್ಲಾದರಾಜರನ್ನು ನೋಡಿ ಅಂದುಕೊಳ್ತಾ ಇದ್ದಾನೆ, ಶುನಶೇಪ ಪ್ರಭು, ನಾನಿಷ್ಟು ಕೊಲ್ಲಲಿಕ್ಕೆ ನೋಡಿದರೂ ನನ್ನ ನೋಡಿ ಹೆದರ್ಕೊಂಡಿಲ್ಲ, ನನ್ನ ಎದುರಿಗೆ ನಿಂತಿದ್ದಾನೆ. ಇವನೇನು ಬುದ್ಧಿಲ್ಲದವನಲ್ಲ, ಅಜಡಧೀಹಿ ಅಯಂ, ಜಡಧೀ ಅಲ್ಲ, ಜಡವಾದ ಬುದ್ಧಿ ಇಲ್ಲ, ಒಳ್ಳೆ ಚುರುಕಾದ ಬುದ್ಧಿ. ನವಿ ಸ್ಮರತಿ ಮೇ ಅನಾರ್ಯಂ, ಇಲ್ಲಿ ಹೇಳ್ತಾ ಇದ್ದಾರೆ ಅನಾರ್ಯಂ, ನಾನು ಮಾಡಿದಂಥ ತೊಂದರೆ ಏನಿದೆ ನವಿಸ್ಮರತಿ, ಇಲ್ಲಿ ಹೇಳ್ತಾ ಇದ್ದಾರೆ ನಾನು ಮಾಡಿದ್ದನ್ನು ಮರ್ತೋಗಿ ನಿಂತಿದ್ದಾನ ಅಂದರೆ ಹಾಗಲ್ಲ, ನಾ ಮಾಡಿದ್ದೆಲ್ಲ ಇದು ಗೊತ್ತು, ಜಾತಿಗೆ ಗೊತ್ತು, ಗೊತ್ತಿದ್ರೂ ಕ್ಷಮ ಮಾಡಿ ನಿಂತಿದ್ದಾನೆ. ಹೇಗೆ ಶುನಶೇಪನಂತೆ ಇದ್ದಾರೆ. ಹರಿಶ್ಚಂದ್ರನಿಗೆ ಮಗನಾದ ರೋಹಿತ ಅಂತ, ಹರಿಶ್ಚಂದ್ರ ಹರಕ್ಕೆ ಹಾಕ್ಕೊಂಡಿದ್ದ ವರುಣದೇವರಿಗೆ, ಮಗನಾದರೆ ನಿಮಗೆ ಬಲಿ ಕೊಡುತ್ತೇನೆ ಅಂತ ಯಜ್ಞದಲ್ಲಿ. ಮಗನಾದ ವರುಣದೇವರು ಕೇಳಿದರು ಬಲಿ ಕೊಡಯ್ಯ. ಆವಾಗ ಮನಸ್ಸು ಬರಲಿಲ್ಲ, ಚುರು ಹಲ್ಲು ಬರಲಿ ಕೊಡ್ತೇನೆ ಅಂದ. ಹಲ್ಲು ಬಂತು, ತಿರುಗಾ ಹೇಳಿದ ಆ ಹಲ್ಲು ಹೋಗಿ ಇನ್ನೊಂದು ಬರಲಿ. ಅವಾಗ ಸಿಟ್ಟಿನಿಂದ ಶಾಪ ಕೊಡ್ತಾರೆ, ನಿನಗೆ ಜಲೋದರ ವ್ಯಾಧಿ ಬರಲಿ. ಮಗು ದೊಡ್ಡವನಾದ ಕೇಳುತ್ತಾನೆ ಪುರೋಹಿತರನ್ನು, ನಮ್ಮಪ್ಪನ ವ್ಯಾಧಿಗೆ ಕಾರಣವೇನು, ಅದಕ್ಕೆ ಪರಿಹಾರವೇನು ಅಂತ. ಅವಾಗ ಹೇಳುತ್ತಾರೆ ವರುಣದೇವರಿಗೆ ಸಲ್ಲಿಸಬೇಕಾದ ಹರಕೆ ಹಾಗೆ ಕೂತಿದೆ, ನಿನ್ನನ್ನೇ ಬಲಿ ಕೊಡಬೇಕು, ಆದರೆ ಬಲಿ ಕೊಡುವಂಥ ಯಜಮಾನನಿಗೆ ನಿನ್ನನ್ನು ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಆದ್ದರಿಂದ ನಿನ್ನನ್ನು ಕೊಟ್ಟರು ಉಪಯೋಗವಿಲ್ಲ. ಆದ ಕಾರಣ ನಿನ್ನ ಬದಲಾಗಿ ಇನ್ನೊಬ್ಬರನ್ನು ಕೊಡಬಹುದು. ದುಡ್ಡಿಗೆ ಏನಾದರೂ ಸರಿ ಕೊಟ್ಟು ಒಬ್ಬರನ್ನು ತಗೊಂಡು ಬಂದು ಕರ್ಕೊಂಡು ಬಂದು ಅವರನ್ನು ಇಲ್ಲಿ ಬಲಿ ಕೊಡಬಹುದು. ಆವಾಗ ಯಾರು ಬರ್ತಾರೆ? ದುಡ್ಡಿಗೆ ಮನುಷ್ಯರನ್ನು ಕೊಡೋದು ಹೇಗೆ? ಹೊರಟ ರೋಹಿತ, ಬಡವರಿರ್ತಾರೆ ಅಂತ. ಆವಾಗ ರುಚಿಕನ ಹತ್ರ ಬರ್ತಾ ಇದ್ದಾರೆ. ರುಚಿಕ ಬಡ ಬ್ರಾಹ್ಮಣ, ಭರದ್ವಾಜ ಗೋತ್ರದವ, ಮೂರು ಜನ ಮಕ್ಕಳು, ಗಂಡ ಹೆಂಡತಿ, ತುಂಬ ಬಡತನ, ಎಷ್ಟೊಂದು ಹತ್ತು ಹೋಗುವಂಥ ಬಡತನ. ಅಂಥ ಬಡತನ ಇದ್ದುವಾಗ ರೋಹಿತ ಬಂದು ಕೇಳುತ್ತಾನೆ, ಮೂರು ಜನ ಮಕ್ಕಳಿದ್ದಾರೆ, ಒಬ್ಬ ಮಗುವನ್ನು ನಮ್ಮ ಯಜ್ಞಕ್ಕೆ ಬಲಿ ಕೊಡಲಿಕ್ಕೆ ಕೊಡಿ. ಆಗಿನ ಕಾಲದಲ್ಲೆಲ್ಲ ಯಜ್ಞದಲ್ಲಿ ಬಲಿ ಕೊಟ್ಟರೆ ಕೂಡಲೇ ಸ್ವರ್ಗದಿಂದ ವಿಮಾನ ಬಂದು ಆ ಜೀವಿಯನ್ನು ಕರ್ಕೊಂಡು ಹೋಗೋದು ಎಲ್ಲರಿಗೂ ಕಾಣಿಸ್ತಾ ಇತ್ತು. ಆದ್ದರಿಂದ ಯಜ್ಞದಲ್ಲಿ ಬಲಿ ಕೊಡೋದು ಅಂದರೆ ಯಾರಿಗೂ ತೊಂದರೆ ಇರ್ತಾ ಇದ್ದಿಲ್ಲ. ಇನ್ನೊಂದು ಅಲ್ಲಿ ವಿಶೇಷ ಏನು ಅಂದರೆ, ಯಜ್ಞದಲ್ಲಿ ಬಲಿ ಕೊಡುವಾಗ ಏನೇ ಆಗಲಿ ತಲೆ ಕಡಿದ್ರೆ ನೋವಾಗುತ್ತಲ್ವಾ, ಅಂದರೆ ಆ ನೋವು ಆಗಲ್ಲಂತೆ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಅವರು ಕೊಂದ, ಅಂದರೆ ಆ ಬಲಿ ಕೊಟ್ಟಾಗ. ಅದರಲ್ಲಿ ವಿಶೇಷ, ಹಿಂದಿನ ಕಾಲದ ತಪಶಕ್ತಿ ಸಂಪನ್ನರ ಒಂದು ಪ್ರಕ್ರಿಯೆ, ಆ ಪ್ರಾಣಿಗೆ ನೋವೇ ಆಗಲ್ಲ, ಹಾಗೆ ಪ್ರಾಣತ್ಯಾಗ ಆಗುತ್ತೆ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸ್ವರ್ಗಕ್ಕೆ ಕರ್ಕೊಂಡು ಹೋದ ಮೇಲೆ ಆ ಶರೀರವನ್ನು ಮುಟ್ಟುವ ಅಧಿಕಾರ ಇದು. ಈ ರೀತಿ ಆದ್ದರಿಂದ ರೋಹಿತ ಹೇಳಿದ, ಒಬ್ಬ ಮಗುವನ್ನು ಕೊಟ್ಟರೆ ಯಜ್ಞದಲ್ಲಿ ನಾವು ಬಳಕೆ ಮಾಡುತ್ತೇವೆ, ಆದ್ದರಿಂದ ಅವನಿಗೆ ಸದ್ಗತಿ ಆಗುತ್ತೆ, ಎರಡು ಮಾತಿಲ್ಲ. ಇನ್ನು ಉಳಿದವರು ನೀವು, ನಾನು ಧನ ರಾಶಿ ಕೊಡ್ತೇನೆ, ಇದ್ದಷ್ಟು ಕಾಲ ಚೆನ್ನಾಗಿ ಬದುಕಬಹುದು. ಅದಕ್ಕೆ ರುಚಿಕನಿಗೆ ಸರಿ ಅನ್ನಿಸ್ತು, ಇರು ನಮ್ಮ ಮನೆಯ ಮುಂದೆ, ನಮ್ಮ ಮನೆಯಲ್ಲಿರು, ನಾನು ಸ್ವಲ್ಪ ಆಲೋಚನೆ ಮಾಡಿ ಹೇಳ್ತೇನೆ. ರುಚಿಕ ಅವರಲ್ಲೇ ನಿಂತ, ಯಾರು ರೋಹಿತ. ಅವತ್ತು ರಾತ್ರಿ ವಿಶೇಷವಾಗಿ ತಂದೆ ತಾಯಿಗಳು ಮಾತಾಡ್ಕೊಳ್ತಾ ಇದ್ದಾರೆ, ಯಾಕಂದರೆ ಬೆಳಗ್ಗಿನ ಹೊತ್ತು ಮಕ್ಕಳ ಮುಂದೆ ಮಾತಾಡೋದು ಸರಿಯಲ್ಲ. ಮೂರು ಜನ ಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬನ ಕೊಡಬೇಕು. ರಾತ್ರಿ ತಂದೆ ಪ್ರಸ್ತಾಪನೆ ಮಾಡ್ತಾ ಇದ್ದಾನೆ ಹೆಂಡತಿ ಹತ್ರ, ಮೂರು ಜನ ಮಕ್ಕಳಿದ್ದಾರಲ್ವ, ಒಬ್ಬರನ್ನು ಕೊಡೋಣ, ಎಲ್ಲರೂ ಬದುಕಬಹುದು, ಅವನಿಗೂ ಸದ್ಗತಿ ಆಗುತ್ತೆ. ಆವಾಗ ಹೆಂಡತಿ ಹೇಳ್ತಾಳೆ, ಯಾರನ್ನು ಕೊಡೋಣ? ಗಂಡ ಹೇಳ್ತಾನೆ, ದೊಡ್ಡವ ಮನೆಗೆ ಜವಾಬ್ದಾರಿ ತಗೋಬೇಕಾದ ಆಗುತ್ತೆ, ಆದ್ದರಿಂದ ದೊಡ್ಡವನ ಕೊಡಲಿಕ್ಕಾಗಲ್ಲ. ತಾಯಿ ಒಪ್ತಾಳೆ, ಹೌದು ಸರಿ ಸರಿ ಸರಿ, ನಾ ಚಿಕ್ಕವನನ್ನು ಕೊಡಲ್ಲ ಅಂತಾಳೆ. ಯಾಕೆ, ಚಿಕ್ಕವನಿಗೇನು ಗೊತ್ತಿಲ್ಲ ಪಾಪ. ಇನ್ನು ಉಳಿದದ್ದು ಯಾರು ಮದ್ಯದವ? ಅದಕ್ಕೆ ನೆಲ್ಲೂರಿಗೆ ಹೋದಾಗ ನಾನು ಒಂದು ಸಲ, ಅಲ್ಲಿ ಅದ್ವೈತಿಗಳಾದರೂ ಒಳ್ಳೆ ಪಂಡಿತರು, ಒಳ್ಳೆ ಇದು, ಅವರು ಯಾರೇ ಪ್ರವಚನಕ್ಕೆ ಬಂದರೂ ಮನೆ ಕರೆಸ್ತಾರೆ. ಅಲ್ಲಿ ಬಂದು ಮಾಧ್ವರ್ಯ ಯಾರೇ ಇರಲಿ, ಬ್ರಾಹ್ಮಣರು ಬಂದರೆ ಪ್ರವಚನಕ್ಕೆ ಅವರು ಮನೆ ಕರೆಸಿ ಅವರಿಗೆ ಏನು ಹಿಡಿದೋ ಅದರಲ್ಲಿ ಕೊಟ್ಟು ಸನ್ಮಾನ ಮಾಡಿ ಕಳಿಸೋದು ಒಳ್ಳೆ ಸಂಪ್ರದಾಯ ಇಟ್ಕೊಂಡಿದ್ದಾರೆ. ನಮ್ಮ ತಂಬಿಹಳ್ಳಿ ದೊಡ್ಡ ಸ್ವಾಮಿಗಳು ಅವರ ಮನೆಯಲ್ಲಿ ಅವರ ತಂದೆ ಎಲ್ಲ ಒಂದು ಕಡೆ ಓದಿಕೊಂಡವರಂತೆ, ಅವರು ಪರಿಚಯ ಮಾಡಿಕೊಡೋದು ಪಂಡಿತರು ಪಾಪ ಅವರು, ಅದು ಒಳ್ಳೆಯದು. ಅವ್ರು ಹೇಳಿದ್ದು, ನಮ್ಮ ಮನೆಯಲ್ಲಿ ನಾನು ಶುನಶ್ಯೇಪ ಅಂತ ಹೇಳ್ತಾ ಇದ್ರು ಅವರು, ಅಂದರೆ ಮದ್ಯದವ ಅಂತ ಹೇಳಬೇಕಾಗಿದ್ದು, ನಮ್ಮ ಮನೆಯಲ್ಲಿ ನಾನು ಶುನಶ್ಯೇಪ ಅಂತ ಅವರು ಪರಿಚಯ ಮಾಡಿಕೊಟ್ಟಿದ್ರು. ಆ ರೀತಿಯಲ್ಲಿ ಕೊನೆಗೆ ಮದ್ಯದವರನ್ನು ಕೊಡಬೇಕು ಅಂತ ಹಾಕ್ತಾ ಇದೆ. ರಾತ್ರಿ ಆ ಮದ್ಯದವ ಶುನಶ್ಯೇಪ ಎದ್ದು ಕೂತಿದ್ದಾನೆ, ತಂದೆ ತಾಯಿಗಳ ಮಾತು ಕೇಳ್ತಾ ಇದ್ದಾನೆ. ಅಲ್ಲ, ತಂದೆ ತಾಯಿಗಳ ಮಾತು ಕೇಳಬಹುದಾ ಅಂದರೆ ಆತನಿಗೆ ಮೊದಲೇ ಗೊತ್ತಾಯಿತು, ರೋಹಿತ ಬಂದ ಕೂಡಲೇ ಇದೇನು ಇಂಥದ್ದೇ ಅಂತ ಗೊತ್ತಾಯಿತು. ಆದಮೇಲೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಈ ಇಡೀ ಜನ ನಮ್ಮ ಮನೆ ಜನ ಎಲ್ಲರನ್ನ ನಾನು ಉಪಕಾರ ಮಾಡುವಂಥ ಒಳ್ಳೆ ಸಂದರ್ಭ ಬಂದಿದೆ ಹರಿಯ. ಆದ್ದರಿಂದ ಇವರಿಗೆ ಬೇರೆ ಹುಡುಗನನ್ನು ಕಳಿಸುವ ಬುದ್ಧಿ ಬಾರದಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದ. ತಕ್ಕಂತೆ ಇವರಿಗೆ ಇವನನ್ನೇ ಕಳಿಸ್ಬೇಕು ಅಂತ ಮನಸ್ಸು ಬಂತು. ಬಹಳ ಖುಷಿಯಾಯ್ತು ಅವನಿಗೆ. ನಂತರ ಅವರಿಗೂ ಸಂಕೋಚ ಅಲ್ವಾ, ನಿನ್ನ ಕಳಿಸ್ತಾ ಇದ್ದೀವಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ತಾನೇ ಅರ್ಥ ಮಾಡಿಕೊಂಡ. ಬೆಳಿಗ್ಗೆ ಎದ್ದ, ರೋಹಿತನ ಹತ್ರ ಹೋದ. ನೋಡು, ನಾನೇ ಬರ್ತಾ ಇದ್ದೇನೆ, ನಮ್ಮವ್ರಿಗೆ ದುಡ್ಡು ಕೊಡು ಅಂತ ಹೇಳಿ ತಂದೆ ತಾಯಿಗಳಿಗೆ ಹಣ ಕೊಡಿಸಿದ. ತಾನು ನಮಸ್ಕಾರ ಮಾಡಿದ, ಹೊರಟೇ ಬಿಟ್ಟ. ಹಾ, ಅಲ್ಲಿ ಆ ಮೆಂಟಲ್ ಸ್ಟೇಟಸ್ ಹೇಗಿದೆ ಆ ಶುನಶೇಪನದ್ದು? ಅಂದರೆ ತಂದೆ ತಾಯಿಗಳು, ಯದ್ಯಪಿ ತಾನೇ ಹೊರಟದ್ದು ಸತ್ಯ, ಆದರೆ ರಾತ್ರಿ ಒಂದು ಭಾಗ ಆಗಿತ್ತಲ್ಲ. ತಂದೆ ದೊಡ್ಡವನನ್ನ ಬೇಕು ಅಂದುಕೊಂಡಿದ್ದ, ತಾಯಿ ಚಿಕ್ಕವನನ್ನ ಬೇಕು ಅಂದುಕೊಂಡಿದ್ಲು, ಇಬ್ಬರಿಗೂ ಬೇಡದವ ನಾನು ಅದನ್ನಲ್ಲ ಅಂತ ಮನಸ್ಸಿಗೆ ಬರಲಿಲ್ಲ. ಅದರಿಗೆ ದುಃಖ ಬರಲಿಲ್ಲ. ಯಾಕೆ ಅಂದರೆ, ಹಾಂ, ಇವರಿಗಿಬ್ಬರು ಬೇಡದವನಾದೆ ಅಂತ ಸತ್ಯ, ಆದರೆ ದೇವರು ನನ್ನ ಮೇಲೆ ಅನುಗ್ರಹ ಮಾಡಲಿಕ್ಕೆ ಇವರಿಗೆ ಬುದ್ಧಿ ಕೊಟ್ಟದ್ದು ಅಂತ ತಿಳ್ಕೊಂಡು ಇಬ್ಬರ ಮೇಲೆ ಸಿಟ್ಟು ಮಾಡದೆ ಅವರು ಮಾಡಿದ್ದನ್ನು ತಿಳ್ಕೊಂಡಿದ್ದಾರೆ. ಅದನ್ನು ಹೀಗೆ ಅರ್ಥ ಮಾಡಿಕೊಂಡು ತಾವು ಹೊರಟು. ನಂತರ ವಿಶ್ವಾಮಿತ್ರರು ಬಂದರು, ಅವರನ್ನು ಸ್ವೀಕಾರ ಮಾಡಿ ತಮ್ಮ ಮಕ್ಕಳಾಗಿ ಸ್ವೀಕಾರ ಮಾಡ್ತಾರೆ. ಅದ್ಭುತವಾದ ಪ್ರಕ್ರಿಯೆ ನಡೆಯುತ್ತೆ ಮುಂದೆ. ಈ ಭಾಗ ಇಷ್ಟು. ಅದನ್ನು ಇಲ್ಲಿ ಹಿರಣ್ಯಕಶಿಪು ನೆನೀತಾ ಇದ್ದಾನೆ. ಶುನಶೇಪ ಹೇಗೆ ತಂದೆ ತಾಯಿಗಳು ಮಾಡಿದಂಥ ಒಂದು ಅನ್ಯಾಯ, ಅದನ್ನು ಗೊತ್ತಿದ್ದು ಅವನು ಮನಸ್ಸಿಗೆ ತಾರದೆ ನಮಸ್ಕಾರ ಮಾಡಿದನು, ಅದು ನನ್ನ ಒಳ್ಳೆಯದಕ್ಕೆ ಅಂತ ಚಿಂತನೆ ಮಾಡಿದನು, ಹಾಗೆ ಹಿರಣ್ಯಕಶಿಪು ಮಾತಾಡಿದ್ದು, ಬೈದದ್ದು, ಹೊಡೆದದ್ದು, ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ದು ಎಲ್ಲ ಪ್ರಹ್ಲಾದರಾದರಿಗೆ ಗೊತ್ತು, ಬುದ್ಧಿಲ್ಲದವನೆಲ್ಲ. ಆದರೆ ಕ್ಷಮಿಸಿದ್ದಾನೆ. ಹೇಗೆ? ಸ್ವಾಮಿ ನನ್ನ ಒಳ್ಳೆಯದಕ್ಕಾಗಿಯೇ ನನ್ನ ಕರ್ಮ ಕಳಿಯಲಿಕ್ಕೆ ಈ ಗೊಂಬೆ ಮೂಲಕ ಕೊಟ್ಟಿದ್ದಷ್ಟೆ. ಹಾಂ, ಈತನಿಗೆ ನನ್ನ ಮೇಲೆ ಸಿಟ್ಟು ಬಂದದ್ದು ಸತ್ಯ, ನನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ದು ಸತ್ಯ, ಬೈದದ್ದು ಸತ್ಯ, ಎಲ್ಲ ಸತ್ಯ. ಆದರೆ ಸ್ವಾಮಿ ಮಾಡಿಸಿದ್ದು ಇನ್ನೂ ಸತ್ಯ. ಆ ಸ್ವಾಮಿ ನನ್ನ ಕರ್ಮಾನುಸಾರ ಮಾಡಿಸಿದ್ದು ಸತ್ಯ. ಎರಡು ಸತ್ಯಗಳು ಒಪ್ಪಲೇಬೇಕು. ಅವನು ಮಾಡಿಸಿದ್ದು ಸತ್ಯ, ಆ ಮಾಡಿಸಲಿಕ್ಕೆ ಕಾರಣ ನನ್ನ ಕರ್ಮ ಎಂಬುದು ಸತ್ಯ, ಆತನ ಕರ್ಮವೂ ಇದೆ ಎಂಬುದು ಸತ್ಯ. ಆದ್ದರಿಂದ ಎಲ್ಲ ಸತ್ಯಗಳ ಮಧ್ಯೆ ಇನ್ನೊಂದು ಸತ್ಯ, ಮೇಲ್ನೋಟಕ್ಕೆ ಸಿಟ್ಟು ಬಡಿಯೋದು ಕಡಿಯೋದು ಮಾಡಿದ್ದಾನೆಂಬುದು ಸತ್ಯ. ಎಲ್ಲ ಸತ್ಯಗಳು ತಿಳ್ಕೊಂಡು ಆ ಸತ್ಯನಾಮಕ ಭಗವಂತನಲ್ಲಿ, ಅದಕ್ಕೆ ಸತ್ಯ ಸಂಧರು ಅಂತೀವನ ಅಂದರು, ಸತ್ಯನಾಮಕ ಭಗವಂತನಲ್ಲಿ ಸಂಧ ಅಂದ ದೀಕ್ಷೆ ಅವರಿಗಿತ್ತು. ಅದರಿಂದ ಇವರನ್ನು ಕ್ಷಮಿಸಿಬಿಟ್ರು. ಕ್ಷಮಿಸಿ ಸುಮ್ಮನೆ ಇದ್ದಿಲ್ಲ, ನಮಸ್ಕಾರ ಮಾಡ್ತಾ ಇದ್ದಾರೆ. ಕೊಲ್ಲಲಿಕ್ಕೆ ಬಂದವನಿಗೆ ನಮಸ್ಕಾರ ಮಾಡುವಂಥ ಎಂಥ ಸಹೃದಯಗಳಿರಬೇಕು ಅವರು? ನಮ್ಮಲ್ಲಿರಲ್ರಿ, ನಾವೆಲ್ಲ ಸುಮ್ಮನೆ ಮಾತಾಡುವವರಷ್ಟೇ, ನಾವೆಲ್ಲ ಮಾತಾಡುವವರಷ್ಟೇ. ಅವರು ಮಾಡುವವರು, ನಾವು ಮಾತಾಡುವವರು, ಅಜಗಜಾಂತರ ವ್ಯತ್ಯಾಸ. ಆನೆಗೂ ನೊಣಕ್ಕೂ ಇರತಕ್ಕಂಥ ವ್ಯತ್ಯಾಸ ನಮಗೂ ಅವರಿಗಿರುತ್ತೆ. ಅವರು ಪ್ರಹ್ಲಾದರಾಜರು ತಿಳಿದಿದ್ದು ಅನುಷ್ಠಾನ ಮಾಡಲಿಕ್ಕೆ ತಿಳಿಯಬೇಕು ಅಂತ ತಿಳ್ಕೊಂಡವರವರು. ನಾವು ತಿಳಿದ್ರೆ ಸಾಕು ಅಂತಿದ್ದೀವಿ, ಅನುಷ್ಠಾನಕ್ಕಿಡಲೇಬೇಕು ಅಂತ ನಮಗೆ ನಿಯಮಗಳೇನಿಲ್ಲ. ಅದಕ್ಕೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಅಂತ, ಅಂದರೆ ಮನಸ್ಸಿನಲ್ಲೂ ಒಂದೇ, ಕರ್ಮದಲ್ಲೂ ಒಂದೇ, ವಾಕಿನಲ್ಲೂ ಒಂದೇ ಈ ಮಹಾನುಭಾವರದ್ದು. ನಾವು ಹಾಗಲ್ಲ. ಮನಸ್ಸೇಕಂ, ಮನಸ್ಸಿನಲ್ಲಿ ಒಂದು, ವಚಸ್ಸೇಕಂ, ಮಾತಿನಲ್ಲಿ ಯಾವುದೋ ಒಂದು, ಕರ್ಮಣಿ ಏಕಂ, ಕರ್ಮದಲ್ಲಿ ಏನೋ ಬೇರೆ, ಈ ಎರಡಕ್ಕೂ ಸಂಬಂಧವಿಲ್ಲದೆ ಬೇರೆ ಯಾವುದೋ ಮಾಡ್ತಾ ಇರ್ತೀವಿ. ಆದ್ದರಿಂದ ಈ ಮಹಾನುಭಾವರ ಸ್ಮರಣೆಯಿಂದಾದರೂ ನಮ್ಮಲ್ಲಿ ಆ ಪ್ರವೃತ್ತಿ ಬದಲಾವಣೆ ಆಗಲಿ, ಇನ್ನಾದರೂ ನಮ್ಮ ಬದುಕು ಬದಲಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ನಂತರ ತುಂಬ ಚಿಂತೆ ಮಾಡ್ತಾ ಇದ್ದಾನೆ, ಏನು ಮಾಡಬೇಕು? ಯಾಕೆ? ಅಪ್ರಮೇಯಾನುಭಾವೋಯಂ ಅಕುತಶ್ಚಿತ್ ಭಯೋಮರ ಅಮರ ನೂನಮೇತದ್ ವಿರೋಧೇನ ಮೃತ್ಯುರ್ಮೇ ಭವಿತಾನವ. ಇವನಿ ಅಪ್ರಮೇಯ ಅನುಭಾವೋಯಂ, ಒಳ್ಳೊಳ್ಳೆ ಶಬ್ದಗಳು ಹಾಕ್ತಾ ಇದ್ದಾರೆ. ಇವನ ಅನುಭಾವ ಅಂದರೆ ವಿಶೇಷವಾದಂಥ ಇವನ ಸಿದ್ಧಿ ಅಪ್ರಮೇಯ, ಅಳಿಯಲಿಕ್ಕೆ ಬರ್ತಾ ಇಲ್ಲ. ಎಂಥೆಂಥ ಪ್ರಯತ್ನಗಳು ಮಾಡಿದ್ವಿ, ಒಂದಲ್ಲ ಎರಡಲ್ಲ ಮಾಂತ್ರಿಕ ಅಭಿಚಾರವನ್ನು ಮಾಡಿದ್ವಿ ಇವರ ಮೇಲೆ, ಯಾವುದು ಕೆಲಸ ಮಾಡಲಿಲ್ಲ. ಒಳ್ಳೆ ಸಿದ್ಧ ಪುರುಷ ಅಷ್ಟೇ ಅಲ್ಲ, ಅಪ್ರಮೇಯ ಯಾರು ಭಗವಂತ, ಅವನ ಅನುಭಾವ ಇವನಿಗಿದೆ. ಅಪ್ರಮೇಯ ಅನುಭಾವೋಯಂ, ಅದಕ್ಕೆ ಅಕುತಶ್ಚಿತ್ ಭಯೋ ಅಮರಃ, ಇವನಿಗೆ ಭಯವೇ ಇಲ್ಲ, ಅದಕ್ಕೆ ಅಮರನಾಗಿದ್ದಾನೆ. ಅದಕ್ಕೆ ಭಯವಿಲ್ಲದೆ ಇರುವುದು ನಮ್ಮ ಜೀವನದ ಗುರಿಯಾಗಬೇಕು. ಯಾವಾಗೂ ಭಯ 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 ಅಂತಿರುತ್ತೆ. ಆ ಭಯವಿಲ್ಲದೆ ಹೋಗಬೇಕಾದರೆ ದೇವರನ್ನು ಅಭಯ, ಭಯರಹಿತ ಭಯರಹಿತ ಅಂತ ಚಿಂತನೆ ಮಾಡಬೇಕು. ಈ ರೀತಿ ಚಿಂತನೆ, ಇವನ ವಿರೋಧದಿಂದ ನನಗೆ ಸಾವು ಬರುತ್ತೆ ಏನೋ ಅಂತ ಚಿಂತನೆ ಮಾಡುವಾಗ ಮಕ್ಕಳು ಚಂಡಾಮರ್ಕರ ಅಂದರೆ ಶುಕ್ರಾಚಾರ್ಯರ ಮಕ್ಕಳು ಚಂಡಾಮರ್ಕರು ವಿಶೇಷ ಅಲ್ಲ, ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ, ಏನೋ ಪಾಸ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಾಮಾನು ಚೆನ್ನಾಗಿದೆ, ಕೇಳಿಸ್ತಾ ಇದೆಯಲ್ವಾ? ಉತ್ತರ ಕೊಡಿ ಮೆಸೇಜ್ ಮೂಲಕ, ಕೇಳಿಸ್ತಾ ಇದೆಯಾ ಇಲ್ವಾ ಅಂತ. ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ, ಪಿಕ್ಚರ್ ಕಾಣಿಸ್ತಾ ಇದೆ ಅಲ್ವಾ? ಸರಿ, ರೈಟ್. ನಂತರ ಷಂಡಾಮರ್ಕರ, ಷಂಡಾಮರ್ಕರ ಅಂದರೆ ಶುಕ್ರಾಚಾರ ಮಕ್ಕಳಾಗಿರ್ತಕ್ಕಂತಹ ಷಂಡಾಮರ್ಕರು ವಿಶೇಷವಾಗಿ ಬಂದು ಹೇಳುತ್ತಾ ಇದ್ದಾರೆ, ಹೇ ರಾಜ, ಎಲ್ಲವನ್ನ ಗೆದ್ದಿದೀಯ, ನಿನ್ನ ಮಗನ ಮುಂದೆ ನೀನು ಸೋತು ಹೋಗ್ತಾ ಇದೀಯ, ಕಾರಣ ಏನು? ಅವನಿಗೆ ಹಠ ಜಾಸ್ತಿ, ಮಕ್ಕಳು ಸ್ವಲ್ಪ ಮಾತು ಕೇಳಲ್ಲಯ್ಯ, ಅದ ಕಾರಣ ಚಿಂತೆ ಯಾಕೆ ಮಾಡ್ತೀಯ? ಅಪ್ಪ ಬರ್ತಾರೆ, ಸರಿ ಮಾಡ್ತಾರೆ, ಕರ್ಕೊಂಡು ಹೋದರು. ಆವಾಗ ಗುರುಪುತ್ರರು ಕೆಲಸದ ಮನೆ ಕೆಲಸಗಳು ತೊಡಗ್ತಾ ಇದ್ದಾರೆ. ಅಂದರೆ ಗುರುಕುಲ, ಅದಕ್ಕೆ ಹುಡುಗರಿಗೆ ಪಾಠವೂ ಆಗಬೇಕು, ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು. ಅಂತಹ ಕಾಲಕ್ಕೆ ಹುಡುಗರೆಲ್ಲ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವಾಗ ಅವ್ರನ್ನ ಕರೀತಾ ಇದ್ದಾರೆ, ಅವಾಗ ನಗ್ತಾ ಅವರನ್ನು ನೋಡಿ ಕಲಿತಾ ಇದ್ರೆ ಅವರೆಲ್ಲರೂ ಬರ್ತಾ ಇದ್ದಾರೆ. ಬಂದು ಹೇಗೆ ಹೇಳ್ತಾ ಇದ್ದಾರೆ, ಎರಡು ನ್ಯಸ್ತ ಕ್ರೀಡಾ ಪರಿಚ್ಛದಾ ತದ್ ಗೋದ ಗೌರವಾತ್ಸರವೇ, ಆ ಪ್ರಹ್ಲಾದರಾದರಲ್ಲಿ ಎಷ್ಟು ಸಿದ್ಧಿ ಇತ್ತು ಅಂದರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಎದುರಿಗಿರುವಂಥ ವ್ಯಕ್ತಿ ನಮ್ಮ ಮಾತನ್ನು ಕೇಳಬೇಕಾದರೆ ನಮಗೆ ಸಿದ್ಧಿ ಇರಬೇಕು. ಸಿದ್ಧಿ ಅಂದರೆ ಏನಂತ ಅರ್ಥ, ಏನು ಹೇಳುತ್ತೀವೋ ಅದು ನಾವು ಅನುಷ್ಠಾನಕ್ಕಿಟ್ಟಿರಬೇಕು. ನಾವು ಹೇಳಿದ್ದನ್ನು ನಾವು ಅನುಷ್ಠಾನಕ್ಕಿಟ್ಟಿದ್ರೆ ಅದು ಅನುಷ್ಠಾನಕ್ಕಿಟ್ಟು ಇಟ್ಟು ಇಟ್ಟು ನಮ್ಮಲ್ಲಿ ಸಿದ್ಧಿ ಬಂದಿರುತ್ತೆ. ಅದರಿಂದ ಏನಾಗುತ್ತೆ, ಎದುರಿಗೆ ಕೇಳಿದಂಥ ವ್ಯಕ್ತಿಗೆ ನಾನು ಅನುಷ್ಠಾನಕ್ಕಿಡಬೇಕು ಅಂತ ಹಂಬಲ, ಕೇಳಬೇಕೆಂಬ ಹಂಬಲ, ಅನುಷ್ಠಾನಕ್ಕಿಡಬೇಕೆಂಬ ಹಂಬಲ ಬಂತ. ಹಾ, ಅಂದರೆ ಹೇಳುವಂಥವರು ಅನುಷ್ಠಾನಕ್ಕಿಟ್ಟಿದ್ದಾರೆ ಅಂತ ಅರ್ಥ. ಇದು ಟೆಸ್ಟಿಂಗ್ ನೇಚರ್. ಈ ಗುರುಗಳಲ್ಲಿ ಅನೇಕ ಜನ ಗುರುಗಳಿದ್ದ, ಆ ಗುರುಗಳಲ್ಲಿ ಉಪದೇಶ ಬರ್ತಾ ಇದೆ. ಯಾರ ಉಪದೇಶ ಸ್ವೀಕಾರ ಮಾಡಬೇಕು ಅಂದರೆ, ಯಾರ ಉಪದೇಶ ಕೇಳಿದಾಗ ಕೇಳಿದವರಿಗೆ ಕೇಳಬೇಕು ಅಂತ ಹಂಬಲ, ಜೊತೆಗೆ ಅನುಷ್ಠಾನ ಮಾಡಬೇಕು ಎಂಬ ಹಂಬಲ ಹುಟ್ಟುತ್ತಾ ಇದೋ, ವಿಶೇಷವಾಗಿ ಹುಟ್ಟಿ ಬರ್ತಾ ಇದೆಯೋ, ಅಂಥ ಕಾಲಕ್ಕೆ ಆ ಉಪದೇಶದಲ್ಲಿ ಏನೋ ಶಕ್ತಿ ಇದೆ ಅಂತ ಅರ್ಥ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಅವರು ಮಾಡುವಂಥ ಅನುಷ್ಠಾನದಿಂದ, ಭಗವಂತನ ಅನುಗ್ರಹದಿಂದ ಬರುತ್ತಲ್ಲಿ. ಆದ್ದರಿಂದ ವಿಶೇಷವಾಗಿ ಅವರು ಕೇಳುತ್ತಾರೆ. ಇದು ಪ್ರಾಚೀನ ಕಾಲದಿಂದ ಬಂದ ಸೂತ್ರ. ಆ ಹೇಳುವವರು ಸುಮ್ಮನೆ ಹೇಳೋದಲ್ಲದೆ ತಾವು ಅನುಷ್ಠಾನಕ್ಕಿಟ್ಟು ನಮ್ಮ ಮೂಲಕ ಬರತಕ್ಕಂಥದ್ದು ಆ ಕೇಳುವಂಥವ್ರ ಹೃದಯದಲ್ಲಿ ಭಗವಂತ ಸ್ವೀಕಾರ ಮಾಡಲಿ ಅಂತ ಯಜ್ಞತ್ವೇನ ಸ್ವೀಕಾರ ಮಾಡಿ ಹೇಳುತ್ತಾ ಬಂದರೆ ಅದ್ಭುತವಾದ ಪರಿಣಾಮ ಕೇಳುವವರ ಮೇಲೆ ಆಗ್ತದೆ. ಆ ಪರಿಣಾಮ ಏನು ಕೇಳುವವರ ಮೇಲೆ ಆಗ್ತಾ ಇರುತ್ತೆ, ಅದರ ಪ್ರಕಾರ ನಿರ್ಣಯ ಆಗುತ್ತೆ ಹೇಳುವವರಲ್ಲಿ ಎಂಥ ತಾಕತ್ತಿದೆ. ಈ ಪ್ರಕಾರ ವಿಷಯ ಎಲ್ಲಿಗೆ ಬಂತು? ಪ್ರಹ್ಲಾದರಾಜರಲ್ಲಿ ಎಂಥ ಅನುಷ್ಠಾನ ಇತ್ತು ಅಂದರೆ, ಅವರು ಹೇಳಿದ ಕೂಡಲೇ, ಸಾಮಾನ್ಯವಾಗಿ ಹುಡುಗರು ಅಂದರೆ ಆಟದ ಸಮಯದಲ್ಲಿ ಯಾರ ಮಾತು ಕೇಳಲ್ಲ. ಏ ನೀ ಆಟ ಆಡಬೇಡ, ಓದ್ಲಿಕ್ಕೆ ಬಾ ಅಂತ ಕೇಳಿದ್ರೆ ಯಾರು ಹೇಳಿದ್ದು? ತಮ್ಮ ಜೊತೆಗೆ ಇರತಕ್ಕಂಥ ಹುಡುಗ ಆಟದ ಸಮಯದಲ್ಲಿ ಬೇಡ ನೀನು ಆಟಕ್ಕೆ ಹೋಗ್ಬೇಡ ಇಲ್ಲೇ ಇರು ಅಂತ ಹೇಳಿದ್ರೆ ಎಲ್ಲ ಸೇರಿ ಹೊಡೆದು ಬಿಡ್ತಾರೆ, ನೀನು ನಮ್ಮಲ್ಲಿ ತಪ್ಪು ಹುಟ್ಟಿದ್ಯಾ ಅಂತೇಳಿ. ಅಂಥದ್ದು ಪ್ರಹ್ಲಾದರಾಜರ ಮೇಲೆ ಎಲ್ಲರಿಗೂ ಗೌರವ ಆಗಿ ವಿಶೇಷವಾದ ಗೌರವವಿದೆ. ಅವರೆಲ್ಲರೂ ಬರ್ತಾ ಇದ್ದಾರೆ, ಆಟದ ಸಾಮಾನು ಬಿಸಾಡಿದ್ದಾರೆ, ಒಂದು ಮಾತು ಕರೆದುಕೊಳ್ಳೆ ಎಲ್ಲರೂ ಪ್ರಹ್ಲಾದರಾಜರ ಪಾದದ ಮುಂದೆ ನಿಲ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ತನ್ಯಸ್ತ ಹೃದಯ ಕ್ಷಣ ಪರ್ಯುಪಾಸತ. ಎಲ್ಲರೂ ಆ ಪ್ರಹ್ಲಾದರಾಜರು ಸುತ್ತ ಕೂತ್ಬಿಟ್ರಂತೆ. ಏ ಪ್ರಹ್ಲಾದ, ಏನು ಕರೆದಿಯಲ್ಲಪ್ಪ, ಹೇಳು ಏನು ಹೇಳ್ತಿ ಹೇಳು ಅಂತೇಳಿ ಆ ನೋಟವು ಪ್ರಹ್ಲಾದರಾಜರಲ್ಲೇ ಇಟ್ಟಿದ್ದಾರಂತೆ, ಹಾಗೆ ಮನಸ್ಸು ಅವರಲ್ಲೇ ಇಟ್ಟಿದ್ದಾರಂತೆ. ಅವರನ್ನ ವಿಶೇಷವಾಗಿ ಮಹಾಭಾಗವತನಾಗಿರತಕ್ಕಂಥ ಅಸುರ, ಅಸುರ ಅಂದ್ರೇನು, ಅಸು ಅಂದ್ರೆ ಮುಖ್ಯ ಪ್ರಾಣ, ಅವರಲ್ಲಿ ರಮತೆ ಐತಿ, ಮುಖ್ಯ ಪ್ರಾಣ ದೇವರಲ್ಲಿ ಅವರು ಸದಾ ಚಿಂತನೆ ಮಾಡಿ ಶರಣಾಗತರಾಗಿರ್ತಾರಾದ್ದರಿಂದ ಅಸುರ ಅಂತ ಅವರಿಗೆ ಹೆಸರು. ಅದಕ್ಕೆ ಮಹಾಭಾಗವತರಾಗಿದ್ದಾರೆ. ಅಂತಹ ಮಹಾಭಾಗವತರಾದ ಅಸುರರಾದ, ಅಸುರ ಅಂದರೆ ಈ ಥರ ಅಸುರ ಅಲ್ಲ, ಪ್ರಹ್ಲಾದರಾದರು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದ. ತುಂಬ ಇದೆ, ಅವರು ಹೇಳಿದ ಉಪದೇಶವೇ ಅತ್ಯದ್ಭುತವಾದ್ದು, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಹಂತ ಅರ್ಭಕಾಮೇ ಶೃಣುತ ವಚೋವ ಸರ್ವತ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾ ಮಾ ಪ್ರಮಾದ್ಯಥ. ನೋಡಿ ಈ ಮಾತುಗಳು ಹೇಗೆ ಬರ್ತಾ ಇರುತ್ತೆ. ಅವರು ಆ ಹುಡುಗರು ಎಲ್ಲ ಒಂದೇ ವಯಸ್ಸಿನವರೇ, ಇವರೇನು ವಯಸ್ಸಾದವರಲ್ಲ, ಇವರವರು ಒಂದೇ ವಯಸ್ಸು. ಏನಂತ ಕರೀತಾ ಇದ್ದಾರೆ ಹುಡುಗರನ್ನು? ಹಂತ ಅರ್ಭಕಾಹ, ಹೇ ಹುಡುಗರ ಅಂತ ಕರೀತಾ ಇದ್ದಾರೆ. ಇವಾಗ ಒಂದೇ ವಯಸ್ಸಿನವರು ದೊಡ್ಡವರಿದ್ದು ಚಿಕ್ಕವರನ್ನೇ ಹೇ ಹುಡುಗರ ಅಂತ ಕರೆದರೆ ಚೆನ್ನಾಗಿರುತ್ತೆ. ಒಂದೇ ವಯಸ್ಸಿನವರು ಸ್ನೇಹಿತರು ಎಲ್ಲ ಏ ಹುಡುಗರ ಅಂತ ಕರೆದರೆ ಹೇಗೆ ಉರ್ಕೊಂಡು ಹೋಗಲ್ವಾ ಎಲ್ಲರಿಗೂ? ಅಲ್ಲಿ ಹೇಳ್ತಾರೆ ಎಲ್ಲರೂ, ಎಲ್ಲರಿಗೂ ಗೊತ್ತಲ್ಲಿ ಪ್ರಹ್ಲಾದ ರಾಜ ವಿಶೇಷವಾಗಿ ಅವನು ವಯಸ್ಸಿನಲ್ಲಿ ನಮ್ಮ ಮಧ್ಯೆ ನಮ್ಮ ವಯಸ್ಸಿನವನಂತೆ ಇದ್ದಾನಷ್ಟೇ ಹೊರತು ಬುದ್ಧಿಯಲ್ಲಿ ಅವನು ನಮ್ಮಂತೆ ಅಲ್ಲ, ಬಹಳ ದೊಡ್ಡವ ಅಂತ ಎಲ್ಲರಿಗೂ ಗೊತ್ತಿತ್ತದು. ಆದ್ದರಿಂದ ಅವರನ್ನು ಏ ಹುಡುಗರ ಅಂತ ಕರೆದರೆ ಅವ್ರು ಯಾರೂ ಚಿಂತೆ ಪಡಲಿ, ಏ ನೀನು ದೊಡ್ಡವನೇನೋ ನಮ್ಮ ವಯಸ್ಸಲ್ಲ ನಮ್ಮ ಹುಡುಗರ ಅಂತ ಕರೀತಿದ್ಯಾ ಅಂತೇಳಿ ಯಾರೂ ಅನ್ನಲಿಲ್ಲ. ನಿಮಗೆ ಎಲ್ಲ ರೀತಿ ಸರ್ವತಃ ಶಿವಂ, ಎಲ್ಲ ರೀತಿ ನಿಮಗೆ ಮಂಗಳಕರವಾದ ಮಾತನ್ನು ಹೇಳ್ತಾ ಇದ್ದೇನೆ. ಶುಣುತ, ಚೆನ್ನಾಗಿ ಕೇಳು. ಹಾ, ಏನು ಹೇಳ್ತೀಯಪ್ಪ? ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವುದಾದ್ರೆ ಎಫೆಕ್ಟಿವ್ ಆಗಿರುತ್ತೋ ವರ್ಡ್ ಅದನ್ನ ಕೇಳುತ್ತೆ. ಅವನು ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ ಈಗ ನೋಡಿ, ಗರುಡ ಪುರಾಣ ಅದರಲ್ಲಿ ಏನು ಬರ್ತಾ ಇರುತ್ತೆ? ಪಾಪ ಮಾಡಿದವರನ್ನು ಕುಂಭಿ ಪಾಕದಲ್ಲಿ ಎಣ್ಣೆ ಬಾಣಲಿ ಥರ ಇರುತ್ತೆ, ದೊಡ್ಡ ದೊಡ್ಡದು, ಅದರಲ್ಲಿ ಇವರನ್ನು ಹಾಕಿ ಕರೀತಾ ಇರುತ್ತಾರೆ. ಸರಿ, ಅದನ್ನು ಪ್ರೆಸೆಂಟ್ ಮಾಡುವ, ನಿಮ್ಮ ಮುಂದೆ ಇಡುವಂಥ ರೀತಿ ಹೇಗೆ? ಎರಡು ರೀತಿಯಲ್ಲಿ ಇಡ್ಬೋದು. ಒಬ್ಬರು ಏನು ಮಾಡಿದ್ವಿ ನಾವು ಅಂದರೆ, ಒಬ್ಬರು ಹೇಳಿದ ರೀತಿ, ಏ ನೀವು ಬೋಂಡ ಕರಿಯೋದು ನೋಡಿದಿರಾ? ಹಾ, ಬೋಂಡ ಥರ ಕಳೆದು ಬಿಡ್ತಾರೆ ನೋಡ್ರಿ, ಹಾ 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 ನಕ್ಕೊಂತ ಇದ್ದಾರೆ ಕೂತವರೆಲ್ಲ. ಏ ಬೋಂಡ ಥರ ಕರಿ, ಸಬ್ಜೆಕ್ಟ್ ಎಲ್ಲಿಗೆ ಹೋಯಿತು? ಬೋಂಡಾದ ಹತ್ರ ಹೋಯ್ತಷ್ಟೇ, ಸಿವಿಯಾರಿಟಿ ಟಚ್ ಆಗಲಿಲ್ಲ. ಹೌದಾ? ಅದೇ ಇನ್ನೊಬ್ಬರು ಹೇಳಲಿಕ್ಕೆ ಶುರು ಮಾಡಿದರು. ಅಪ್ಪ, ನಿಮ್ಗೆ ಯಾವಾಗಾದ್ರೂ ಮೈ ಮೇಲೆ ಎಣ್ಣೆ ಕಾಯೋ ಎಣ್ಣೆ ತೊಟ್ಟು ಬಿತ್ತ? ಕೂತವ್ರು, ಹೌದು ರೀ, ಮೊನ್ನೆ ಬಿದ್ದಿತ್ತು, ಬೊಬ್ಬೆ ಎದ್ದು ಒದ್ದಾಡಿದ್ವಿ. ಹೌದಾ? ಎಷ್ಟು ಬಿತ್ತು? ಚೂರು ಬಿತ್ತು. ಹೌದಾ? ಅಟ್ಲಕ್ಕ ಪಕ್ಕದವ್ರು ಹೇಳಿದರು, ಇಲ್ಲ ರೀ, ಕೈಯೆಲ್ಲ ಬಿತ್ತು, 6 ತಿಂಗಳ ಕಾಲ ಬರೀ ಎಣ್ಣೆ ಬಿದ್ದದ್ದಕ್ಕೆ ಒದ್ದಾಡಿ, ಅದಕ್ಕೆಲ್ಲ ಸೆಪ್ಟಿಕ್ ಆಗಿ ಒದ್ದಾಡಿಬಿಟ್ಟಿವಿ ರೀ, ಅಪ್ಪ ಏನು ನೋವು. ಆವಾಗ ಹೇಳೋರು ಶುರು ಮಾಡಿದರು, ಅಲ್ಲ, ಕೈ ಮೇಲೆ ಮಾತ್ರ ಅಲ್ಲದೆ ಯಾರಾದರೂ ನಿಮ್ಮ ಮೈ ಮೇಲೆಲ್ಲ ಆ ಕುದಿ ಕುದಿಯುವಂಥ ಎಣ್ಣೆ ಹಾಕಿಬಿಟ್ರೆ ಹೇಗಿರ್ಬೋದು? ಯಪ್ಪ, ಅವರಿಗೆ ಫೀಲ್ ಆಗ್ಲಿಕ್ಕೆ ಶುರುವಾಯಿತು ಕೂತವರಿಗೆ. ಆವಾಗ ಇನ್ನೂ ಹೇಳಿದರು, ನಿಮ್ಮನ್ನೇ ಬಾಣಲಿಯಲ್ಲಿ ಹಾಕಿಬಿಟ್ರೆ ಆ ಮೈ ಎಲ್ಲ ಹೇಗೆ ಒರಿಯತ್ತರಿ ಅಂದರೆ, ಕೂತವರಿಗೆಲ್ಲ ಪ್ರಾಕ್ಟಿಕಲಿ ಫೀಲ್ ಆಗ್ಲಿಕ್ಕೆ ಶುರುವಾಗಿ, ಯಪ್ಪೋ ಗರುಡ ಪುರಾಣ ಅಂದರೆ ಅಮ್ಮ ಹೀಗಿರುತ್ತ ಅಲ್ಲಿ ಅಂತ ಬಂತು. ಅದೇ ಮೊದಲು ಹೇಳಿದ್ದು, ಬೋಂಡ ಕರೆಯೋದು ನೋಡೇನ್ರಿ, ಬೋಂಡ ಥರ ಕಳೆದು ಬಿಡ್ತಾರೆ ಅಂದರೆ ಇವರಿಗೆ ಪ್ರಾಕ್ಟಿಕಲ್ಲಿ ಆ ಸಿವಿಯಾರಿಟಿ ಟಚ್ ಆಗಿಲ್ಲ, ಬೋಂಡ ಕಡೆಗೆ ಮನೆ ಹೋಯಿತು. ಹೌದಾನೆ? ಆ ಹೇಳೋದರಲ್ಲೇ, ಮನಮುಟ್ಟುವಂತೆ ಹೇಳೋದರಲ್ಲೇ, ಆ ವರ್ಡ್ಸ್ ವೊಕ್ಯಾಬ್ಯುಲರಿ ಬಳಸೋದೇನಿದೆಯಲ್ಲ ಅದರಲ್ಲಿ ಗುರಿ ಏನಿರಬೇಕು ಅಂದರೆ, ಕೂತವರಿಗೆ ಸಿವಿಯಾರಿಟಿ ಟಚ್ ಆಗಬೇಕು ಅಂತ ಇರಬೇಕು ತಾನೆ. ಅದು ನಮಗಿಲ್ಲದಿದ್ದರೆ ಕೂತವರಿಗೆ ಸಿವಿಯಾರಿಟಿ ಟಚ್ ಆಗಲ್ಲ, ಗರುಡ ಪುರಾಣ ಕೇಳಿದ್ದಕ್ಕೆ ಮನೆಗೆ ಹೋಗಿ ಬೋಂಡ ಕರ್ಕೊಂಡು ತಿಂತಾರೆ ಅಷ್ಟೇ. ಹೌದು ತಾನೆ? ಇಲ್ಲಿ ಹೇಳ್ತಾ ಇದ್ದಾರೆ, ಏ ನೋಡ್ರಪ್ಪ, ಒಳ್ಳೆ ಮಾತು ಹೇಳ್ತೀನಿ. ಏನು ಮಾತು ಹೇಳ್ತೀಯ? ಅವಾಗ ಪ್ರಹ್ಲಾದರಿಗೆ ಗೊತ್ತು, ಏನು ಹೇಳಿದರೆ ಇವರಿಗೆ ಇಮ್ಮಿಡಿಯೇಟಾಗಿ ಟಚ್ ಆಗುತ್ತೆ, ಹಾರ್ಟ್ ಟಚ್ಚಿಂಗ್, ಬಾಣ ಬಿಟ್ಟರೆ ಹೊಡಿಬೇಕು ಹಾಗೆ. ಹೇಳ್ತಾರೆ, ವಯಸ್ಸ್ಯಾನ್ ಪಶ್ಯತ ಮೃತಾನ್, ಸಬ್ಜೆಕ್ಟ್ ಇಳಿತಾ ಇದ್ದಾರೆ. ಫಸ್ಟ್ ನೋಡ್ರಪ್ಪ, ನಮ್ಮ ಸುತ್ತು ಇರುವ ನಮ್ಮ ನಮ್ಮ ಹುಡುಗರು ಏನಿದ್ದಾರಲ್ವ, ನಮ್ಮ ಸ್ನೇಹಿತರೇ, ಸತ್ತು ಹೋಗ್ತಾ ಇದ್ದಾರೆ ನೋಡ್ರಿ. ಈಗಪ್ಪ ಎಲ್ಲರೂ ನೋಡಿದ್ರು, ಹೌದು ಹೌದು ಹೌದು, ನಮ್ಮ ಸುತ್ತೆ ಸತ್ತು ಹೋದರು. ಹಾಂ, ಮುಂದೇನು? ಅವ್ರು ಸತ್ತವರು ಆಡ್ಕೊತಾನೆ ಆಡ್ತಾನೆ ಸತ್ತು ಹೋದರು, ಏನೂ ಮಾಡಿಕೊಂಡಿಲ್ಲ, ಆಡೋದರಲ್ಲಿ ಸತ್ತು ಹೋದರು. ನೀವು ಹಾಗೆ ಸಾಯ್ಬೇಕಂತಿದ್ರೇನು? ನೋಡ್ರಿ ಅಪ್ರೋಚ್ ಹೇಗಿದೆ. ಅವರು ಪ್ರಹ್ಲಾದರಾಜರು, ಏ ನೋಡ್ರಪ್ಪ ಇದು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಆ ಮಾಡಬೇಕಾದನ ಕುರಿತು ಫಸ್ಟ್ ಫೋರ್ಸ್ ಮಾಡಲಿಲ್ಲ, ಆ ಮಾಡಬೇಕಾದರ ಇಂಪಾರ್ಟೆನ್ಸ್ ಫಸ್ಟ್ ಟಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಡಿಫರೆಂಟ್ ಆ್ಯಂಗಲ್ಸಲ್ಲಿ ನೋಡಿದಾಗ ಭಾಗವತವನ್ನು, ಅದರಲ್ಲಿ ವೇದವ್ಯಾಸರು ದಿ ವೇ ಯು ಶುಡ್ ಎಕ್ಸ್ಪ್ರೆಸ್, ಆ ಯಾವ ರೀತಿಯಲ್ಲಿ ಹೇಳಬೇಕು ಎಂಬುದು ಪ್ರಹ್ಲಾದರಾದ್ರೆ ಟ್ರೈನಿಂಗ್ ತಗೋಬೇಕು ನಾವು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆ ಹೇಳ್ತಾರೆ ಹೇಳೋ ಕಾಲಕ್ಕೆ ಡೌಟ್ಸ್ ಬಂದರೆ ಆ ಡೌಟ್ಸ್ ಕ್ಲಾರಿಫೈ ಮಾಡೋ ರೀತಿ ಅದ್ಭುತವಾದ್ದು. ಆ ಪ್ರಹ್ಲಾದರಾಜರ ಟೀಚಿಂಗ್ ಮೋಡ್ ಫ್ಯಾಂಟಾಸ್ಟಿಕ್ ಇಟ್ ಈಸ್. ಅವ್ರು ಹೇಳ್ತಾ ಇದ್ದಾರೆ, ವಯಸ್ಸಾನ್ ಪಶ್ಯತ ಮೃತಾನ್, ಸ್ಟಾರ್ಟಿಂಗೇ ಅದು. ನೋಡಿ, ನಿಮ್ಮ ಸುತ್ತಿದ್ದವರು ನಿಮ್ಮವರೇ ಅಂದರೆ ನಿಮ್ಮ ವಯಸ್ಸಿನವರೇ ಅಲ್ಲಿ ನೋಡಿ ಹೇಳೋದವರು, ದೊಡ್ಡವರು ಸಾಯ್ತಾ ಇದ್ದಾರೆ ಅಂದರೆ ಅದು ನ್ಯಾಚುರಲ್ ಅಂತ ಹೇಳಿಬಿಡ್ತಾರೆ. ನಿಮ್ಮ ಚಿಕ್ಕ ಚಿಕ್ಕ ವಯಸ್ಸಿನವರೇ ನಮ್ಮವರೇ ಸತ್ತು ಹೋಗ್ತಾ ಇದ್ದಾರೆ ನೋಡಿ. ಮುಂದೇನು? ಅವರಂತೆ ನೀವು ಕ್ರೀಡಾಂಧಾಹಮ ಪ್ರಮಾದ್ಯಥ, ಆಟದಲ್ಲಿ ಕುರುಡರಾಗಿ ಆಟವನ್ನೇ ಆಡ್ತಾ 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 ಸತ್ತು ಹೋಗ್ಬೇಡ್ರಿ. ಹೌದಲ್ವೇ, ಆಟ ಆಡ್ತಾ ಸತ್ತೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಆಟದ ಸಾಮಾನು ಕ್ರಿಕೆಟ್ಟು ಅದು ಎಲ್ಲ ಇತ್ತು, ಇವಾಗ ಆಟ ಆಡಲಿಕ್ಕೆ ಹೊರಗೆ ಸಾಮಾನು ಬೇಕಾಗಿಲ್ಲ, ಮೊಬೈಲೇ ಸಾಕು ಅಲ್ವಾ. ಒಟ್ಟಾರೆ ಆಟದಲ್ಲಿ ಮನಸ್ಸಿಟ್ಟು ಕೆಡಬೇಡಿ. ಹೌದಾ? ಅಲ್ಲ, ಹುಡುಗರ ನೇಚರೇ ಅದಲ್ವಾ, ನಮ್ಮ ವಯಸ್ಸೇ ಅದು, ನಾವು ಆಟ ಆಡಬೇಕು, ಆಟ ಆಡ್ತಾನೆ ಇರಬೇಕಲ್ಲ ಹೇಳ್ತಾರೆ. ನಮ್ಮ ದೊಡ್ಡವರಲ್ಲೂ ಇರ್ತಾರೆ ಕೆಲವರು, ಏನದು ಅಂದರೆ, ಏ ಹುಡುಗರಾಗಿ ಹುಡುಗರ ರೀತಿ ಇಲ್ಲಪ್ಪ ನೀವೆಲ್ಲ, ಏ ಆಟ ಆಡ್ಕೋಬೇಕು ಓದ್ಕೋಬೇಕು, ದೇವರು ದೇವರು ಅಂತಾರೆ, ಇದೇನೋ ಹುಡುಗರು ಅಂತ ಅನ್ನೋರು ಇದ್ದಾರೆ. ನಪುರ ವಿವಶಂ ಬಾಲ ಆತ್ಮನೋರ್ಥೇ ಪ್ರಿಯೈಷಿಣ ಗುರುಕ್ತಮಪಿ ನಗ್ರಾಹ್ಯಂ ಯದನರ್ಥೇ ಅರ್ಥಕಲ್ಪನಂ ಹೇಳ್ತಾರೆ. ಹಿಂದೆ ವಿಶೇಷವಾಗಿ ಮಾರ್ಕಂಡೇಯಾದಿಗಳೆಲ್ಲ ಈ ಆಟದಲ್ಲಿ ವಿವಶರಾಗ್ಲಿಪ್ಪ ಆಗಲಿಲ್ಲ, ಏನು ಮಾಡಿದರು, ಆತ್ಮನೋರ್ಥೇ ಪ್ರಿಯೈಷಿಣ ವಿಶೇಷವಾಗಿರತಕ್ಕಂಥ ಭಗವಂತನ ಚಿಂತನೆಯಲ್ಲಿ ತೊಡಗಿದರಪ್ಪ. ಚಿಕ್ಕವರಾದರೂ ದೊಡ್ಡ ವಿಷಯದಲ್ಲಿ ಚಿಂತನೆ ಮಾಡಿದರು. ಅಲ್ಲ, ಗುರುಗಳು ನಮ್ಮ ಶಂಡಾಮರ್ಕರು ಹಾಗೆ ಹೇಳ್ತಾ ಇಲ್ಲಲ್ಲ ಅಂದರೆ ಅವ್ರು ಹೇಳಿದ್ ಕೇಳಬೇಡಿ. ಅವ್ರು ಹೇಳ್ತಾರೆ, ದೇವರ ವಿಷಯವನ್ನು ತಪ್ಪಿಸುವ ಗುರುಗಳ ಮಾತನ್ನು ಕೇಳಬೇಡಿ ಹೇಳ್ತಾ ಇದ್ದಾರೆ. ಯದುಕ್ತ್ಯ ನ ಪ್ರಬುದ್ಧೇತ ಸುಪ್ತ ಸ್ವಜ್ಞಾನ ನಿದ್ರಯ ನ ಶ್ರದ್ಧಧ್ಯಾತ್ ಮತಂ ತಸ್ಯ ಯಥಾಂಧೋ ಹಿ ಅಂಧನಾಯಕ. ದೇವರ ಕುರಿತೇ ಎಚ್ಚರ ಇಲ್ಲ, ದೇವರ ಕುರಿತೇ ಹೇಳತಾ ಇಲ್ಲ, ಏನೋ ಹೇಳುವಂಥ ಗುರುಗಳ ಮಾತು ಹಿಡಿಸ್ಕೋಬೇಡಿ. ಯಾಕೆ, ಅವರ ಮಾತಿಂದ ಅಜ್ಞಾನ ನಿದ್ರೆಯಲ್ಲಿ ಇದ್ದವ, ಅಜ್ಞಾನದಿಂದ ತುಂಬಿ ಹೋದವ, ಅದನ್ನು ಬಿಡಿಸಿಕೊಂಡು ಎಚ್ಚರ ಆಗಿಲ್ಲವ, ಅಂಥವರ ಮಾತು ಯಾಕೆ ಕೇಳಬೇಕು ಅಂತ. ಗುರುಗಳು ಅಂದ್ರೇನು, ಗುರುಗಳ ಮಾತು ಅಂದ್ರೇನು ಅಂತ ಹೇಳ್ತಾ ಇದ್ದಾರೆ. ಅವರು ಯಾವಾಗಲೂ ಎದುರಿಗಿದ್ದಂಥ ವ್ಯಕ್ತಿ ಅಜ್ಞಾನವನ್ನು ಬಿಡಿಸಿಕೊ ಅವನ ಅಜ್ಞಾನ ಬಿಡಿಸಲಿಕ್ಕೆ ಅವರು ಮಾತು ಪ್ರಯೋಗ ಮಾಡ್ತಾರೆ. ಆ ವ್ಯಕ್ತಿ ಅಜ್ಞಾನ ಬಿಟ್ಟು ಸಂತೋಷವಾಗಿ ಭಗವಂತನ ಚಿಂತನಾಪರಣ ಆಗಬೇಕು, ಆ ಥರ ವ್ಯವಸ್ಥೆ ಮಾಡ್ತಾರೆ. ಈ ರೀತಿ ಹೇಳ್ತಾ ಬರ್ತಾ ಇದ್ದಾರೆ. ಹೌದಾ, ಯಾಕೆ ಕೇಳಬಾರ್ದು ಅಂದರೆ, ಕುರುಡ ಕುರುಡರ ಕೈ ಕಟ್ಕೊಂಡು ಕರ್ಕೊಂಡು ತಗೊಂಡು ಹೋದಂತಾಗತ್ತಪ್ಪ. ಇನ್ನು ಹೇಳ್ತಾರೆ, ಶತ್ರು ಯಾರು, ಉದಾಸೀನ ಯಾರು, ಮಿತ್ರ ಯಾರು, ಭವತ್ಸಭೆ ನಯಃ ಕಿಂ ಸ್ಯಾತ್ ದೈವಂ ಸಂಪದ್ ವಿಪತ್ಪದಂ. ಸ್ವಾಮಿ ಇದ್ದಾನೆ, ಅವನು ಕೊಡ್ತಾನೆ ಎಲ್ಲ. ಈ ಶತ್ರುಗಳು ಮಿತ್ರರು ಇವನ್ನ ಕಟ್ಕೊಂಡು ಏನು ಮಾಡ್ತೀರಾ? ಇವತ್ತು ಶತ್ರುಗಳು ಇರ್ತಾರೆ, ನಾಳೆ ಮಿತ್ರರಾಗ್ತಾರೆ, 50 ಮಿತ್ರರು ಇರ್ತಾರೆ, ನಾಳೆ ಶತ್ರುಗಳಾಗ್ತಾರೆ. ಎಲ್ಲ ನಮ್ಮ ಕರ್ಮಾನುಸಾರ ಗೊಂಬೆಗಳ ಆಟ ನಡೀತಾ ಇದೆ. ಸೋಮನ ಈ ರೀತಿಯಾಗಿ ಹೋಗಬೇಡಿ, ಸೀಕ್ರೆಟ್ ಹೇಳಿಕೊಡ್ತಾ ಬರ್ತಾ ಇದ್ದ. ನಂತರ ವಿಶೇಷವಾಗಿ ಹೇಳ್ತಾ ಬರ್ತಾರೆ. ಹೌದಾ, ಹಾಗಾದರೆ ಎಲ್ಲರೂ ಹೇಳ್ತಾರಲ್ಲ, ಈ ಎಲ್ಲ ಸಾಧನೆ ಆಫ್ಟರ್ ರಿಟೈರ್ಮೆಂಟೇ ಮಾಡಬೇಕು, ಬಿಫೋರ್ ರಿಟೈರ್ಮೆಂಟ್ ಇವೆಲ್ಲ ಇಲ್ಲ ಅಂತ ಬಹಳ ಜನ ಉಪದೇಶ ಕೊಡ್ತಾರಲ್ಲ. ಹುಡುಗರಿಗೂ ಸ್ವಲ್ಪ ಅವರು ಸಂಧಾನ ಮಾಡುವುದು ಒಂದು 10 ನಿಮಿಷ ಜಾಸ್ತಿ ಆದ್ರೆ ಸಾಕು, ಏ ಇವಾಗೆಲ್ಲ ಇಂಥದ್ದೆಲ್ಲ 5 ನಿಮಿಷ ಪಟ್ 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 ಮುಗಿಸ್ಕೊಂಡ್ಬಿಡ್ಬೇಕು, ದೇವ್ರ ಮುಂದೆ ಏನು ಬೆಳಗ್ಗೆದ್ದು ಯೋಗಾಸನ ಹಾಕಿದಂತೆ ಒಂದು ನಮಸ್ಕಾರ ಹಾಕಬೇಕು, ಫಟ್ ಅಂತ ಹೊರಟೋಗ್ತಾ ಇರಬೇಕಷ್ಟೇ. ಯು ಶುಡ್ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ ಫಸ್ಟ್, ನೆಕ್ಸ್ಟ್ ಆನ್ ಯುವರ್ ಜಾಬ್ ಫಸ್ಟ್, ನೆಕ್ಸ್ಟ್ ಏನು ಆನ್ ಯುವರ್ ಮ್ಯಾರೇಜ್ ಫಸ್ಟ್, ಆಮೇಲೆ ಆನ್ ಯುವರ್ ಚಿಲ್ಡ್ರನ್ಸ್ ಫಸ್ಟ್, ಆಮೇಲೆ ದೇವ್ರ ಎಜುಕೇಷನ್ ಹೌದಲ್ಲ, ಆಮೇಲೆ ದೇವ್ರ ಜಾಬ್, ಆಮೇಲೆ ದೇವ್ರ ಮ್ಯಾರೇಜ್, ದೇವ್ರ ಚಿಲ್ಡ್ರನ್. ಬದುಕೆಲ್ಲ ಹೀಗೆ ಆಯ್ತು, ಇನ್ಯಾವ ದೇವರು ಹತ್ತಿರ, ಇನ್ನು ಸಾಯೋ ಕಾಲಕ್ಕೆ ರಾಮಾನ್, ಈ ಬದುಕೆಲ್ಲ ಅಂದಂಗಿದ್ದವರು ಕೊನೆ ಕಾಲಕ್ಕೆ ಬರುತ್ತಾ? ಶತ್ರು ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಹುಡುಗರಾಗಿದ್ದಾಗಲೇ ವಿಶೇಷವಾಗಿ ಭಗವಂತನ ಚಿಂತನಾದಿಗಳನ್ನು ಮಾಡಬೇಕಪ್ಪ, ಧರ್ಮಾದಿಗಳನ್ನು ಮಾಡಬೇಕು. ಇಲ್ಲದಿದ್ದರೆ ನಾವು ಈ ದುರ್ಲಭವಾದಂಥ ಮನುಷ್ಯ ಜನ್ಮ ಪಡ್ಕೊಂಡು ವ್ಯರ್ಥ ಆಗಿಬಿಡುತ್ತೆ. ಇದು ದುರ್ಲಭವಾದ ಮನುಷ್ಯ ಜನ್ಮ ಎಂಥದ್ದು ಅಂದರೆ ಅಧ್ರುವಂ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಆದರೆ ಒಳ್ಳೆ ಲಾಭವನ್ನು ಕೊಡುತ್ತಪ್ಪ. ಇನ್ನು ಹೇಳ್ತಾ ಇದ್ದಾರೆ, ಸಾರಿ ಏನು ಮಾಡಬೇಕು ಹೇಳು, ಸುತ್ತ ಬಳಸಿ ಹೇಳಬೇಡ, ಏಕ್ ಮಾರ್ ದೋ ತುಕಡ ಇಷ್ಟೇ ಫಟ್ ಅಂತ ಹೇಳಿ ಹೇಳ್ತಾರೆ. ಯದಾಹಿ ಪುರುಷಸ್ಯೇಹ ವಿಷ್ಣು ಪಾದೋಪಸರ್ಪಣಂ ಯದೇಶ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರ ಸುಹೃತ್. ಯಾರಾದರೆ ಎಲ್ಲ ಜೀವರಾಶಿಗಳ ಹೊರ ಒಳಗಿದ್ದುಕೊಂಡು ಪ್ರಿಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ಇದ್ದಾನೋ, ಎಲ್ಲರಿಗೂ ಸ್ವಾಮಿಯಾಗಿದ್ದು ಪ್ರತಿಯೊಂದು ಕಾರ್ಯ ಮಾಡಿಸ್ತಾ ಇದ್ದಾನೋ, ಎಲ್ಲರಿಗೂ ನಿಯಾಮಕನಾಗಿದ್ದಾನೋ, ಯಾರಿಂದ ಏನೂ ಅಪೇಕ್ಷೆ ಪಡತಾ ಇಲ್ಲವೋ ಅಂಥ ವಿಷ್ಣೋ ಸರ್ವತ್ರ ವ್ಯಾಪ್ತನಾದ ಶ್ರೀಹರಿ ಏನಿದ್ದಾನಲ್ಲ ಅವನ ಪಾದೋಪಸರ್ಪಣಂ, ಅವನ ಪಾದದ ಹತ್ತಿರ ಹೋಗೋದು ಈ ಬದುಕಿನ ಗುರಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾನೆ. ನಂತರ ಅಲ್ಲ ಸರಿ, ಈ ದೇವರು ದೇವರು ಅಂತೀಯ ಒಳ್ಳೆದು, ಮತ್ತೆ ಯಾವಾಗ್ಲೂ ದೇವ್ರ ಮುಂದೆ ಕೂತಿದ್ರೆ ನಮಗೆ ಈ ಸುಖ ಅಂಬೋದು ಯಾವಾಗ ಪಡ್ಬೇಕಿನ್ನ? ಅವಾಗ ಹೇಳ್ತಾ ಇದ್ದಾರೆ, ಸುಖಮೇಂದ್ರಿಯಂ ದೈತ್ಯಾಹ ದೇಹ ಯೋಗೇನ ಯೋಗಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಮಯತ್ವತಃ. ಹೇಳ್ತಾರೆ ಹೌದಾ, ಸುಖಕ್ಕಾಗಿ ಪ್ರಯತ್ನ ಪಡಬೇಕು, ಅದರಲ್ಲಿ ನಾವು ಸ್ವಲ್ಪ ಕಾಲ ಎಲ್ಲ ಹೋಗುತ್ತಲ್ಲ ಅಂತ ಹೇಳ್ತೀರಾ? ಹೌದೇನಪ್ಪ, ಹಾಗಾದರೆ ನೀವು ದುಃಖ ಬೇಕು ಅಂತ ಎಂದಾದರೂ ರಾಯರ ಸೇವಾ ಎಲ್ಲರ ಸೇವಾ ಮಾಡಿದ್ದೀಯಾ ಸ್ವಾಮಿ ಸ್ವಲ್ಪ ದುಃಖ ಕೊಡ್ರಿ ಅಂತ? ಎಂದು ಮಾಡಿಲ್ಲ. ಹೌದಲ್ವೋ, ಬರೀ ಸುಖ ಬೇಕು ಸುಖ ಬೇಕು ಅಂತ ಮಾಡಿದ್ವು ಅಷ್ಟೇ ಹೊರತು ದುಃಖ ಬೇಕು ಅಂತ ಮಾಡಿದ್ವ? ಅಪ್ಪಣೆ ಎಂದು ಮಾಡಿಲ್ಲ. ಮತ್ತೆ ದುಃಖ ಬರೋದು ಬಿಡ್ತಾ ಇಲ್ಲ, ತಾನಾಗಿ ಬರ್ತಾ ಇದೆ, ನಾನ್ ಸ್ಟಾಪ್ ಆಗಿ ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಥಾ ದುಃಖಂ ಅಯತ್ನತಃ, ಹೇಗೆ ನಮಗೆ ದುಃಖ ಎಂಬುದು ಪ್ರಯತ್ನವಿಲ್ಲದೆ ತಾನಾಗಿ ಬರುತ್ತೋ, ಸುಖವು ಇಂದ್ರಿಯಗಳಿಗೆ ಸಂಬಂಧಪಟ್ಟ ಸುಖ ಯಾರು ಕೊಡ್ತಾರೆ? ಈ ದುಃಖ ಕೊಡೋದು ಯಾರು? ಅವನೇ. ಮತ್ತು ಸುಖ ಕೊಡ್ತಾ ಇರೋದು ಯಾರು? ಅವನೇ. ಅವನೇ ಕೊಡ್ತಾನೆ. ಈ ಜನ್ಮದಲ್ಲಿ ನಮಗೆಷ್ಟು ಕೊಡಬೇಕು ಕೊಟ್ಟೇ ಕೊಡ್ತಾನವನು. ಅವನ ಮೇಲೆ ಭರವಸೆ ಬರಲಿ. ಅದಕ್ಕಾಗಿ ಈ ಅದೇ ನಿನ್ನ ದೃಷ್ಟಾಂತ ಕೊಟ್ಟಿದ್ದೆ. ತಾಯಿ ತನ್ನ ಜವಾಬ್ದಾರಿಯನ್ನು ಹೊತ್ತು, ಮಗುವಿನ ಜವಾಬ್ದಾರಿಯನ್ನು ಹೊತ್ತು ಅಡಿಗೆ ಎಲ್ಲ ಸಿದ್ಧ ಮಾಡುವಾಗ ಈ ಮಗು ತಾನಾಗಿ ಏನು ಮಾಡಲಾರದೆ ಹೋದರೂ ಸುಮ್ಮನೆ ಟೆನ್ಷನ್ ಪಡ್ತಾ ಕೂತ್ಕೊಂಡ್ರೆ, ಬರೀ ಟೆನ್ಷನ್ 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 ಪಡ್ತಾಕಿದೆ ಆ ಕೂಸು, ಏನು ಮಾಡ್ತಾ ಇಲ್ಲ. ಅದು ಹೇಗೆ, ಇದು ಹೀಗೆ, ಇದು ಹೀಗೆ, ಇದು ಹೇಗೆ, ಒಂದು ಟೆನ್ಷನ್ ಪಟ್ಟದೆ ಪಟ್ಟದೆ, ಮಾಡಿದ್ದೇನಿಲ್ಲ. ಹಾಗೆ ದೇವರು ಎಲ್ಲ ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾನೆ, ನಾವು ಸುಮ್ಮನೆ ಬರೀ ಟೆನ್ಷನ್ ಪಡ್ತಾ ಕೂತರೆ ಸರಿಯಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಾಮಿ ಕೊಟ್ಟೇ ಕೊಡ್ತಾನೆ. ಯಾವಾಗ ಯಾವಾಗ ಯಾವ ಸುಖ ಕೊಡಬೇಕು ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ನಮ್ಮ ಜೀವನದಲ್ಲಿ ಇಂಥ ಸುಖಗಳು ಬರುತ್ತೆ ಅಂತ, ಇಂಥ ಸುಖಗಳು ಬರುತ್ತೆ, ಇಂತಿಂಥ ವ್ಯಕ್ತಿಗಳು ಪರಿಚಯ ಆಗ್ತಾರೆ, ಇವರಿವರಿಂದ ಇಂಥ ಬರುತ್ತೆ, ಈ ಪದಾರ್ಥಗಳು ಬರುತ್ತೆ, ಇದರಿಂದ ಹೀಗೆ ಬರುತ್ತೆ ಅಂತ ಅಂದುಕೊಂಡೇ ಇರಲ್ಲ. ಆಯಾ ಸಮಯಕ್ಕೆ ಆಯಾ ಎಲ್ಲ ಕೊಡ್ತಾ ಬರ್ತಾನಲ್ವ? ಇಷ್ಟು ಜನ ಮಕ್ಕಳಾಗ್ತಾರೆ ಅಂತ ನೀವೇನು ಕನಸ್ಕೊಂಡಿದ್ದೀರಾ ಮದುವೆಗಿಂತ ಮೊದಲು? ಇಲ್ಲಲ್ಲ, ತವಾಗೆ ದೇವ್ರು ಕೊಟ್ಟರೆ ಒಬ್ಬರೋ ಇಬ್ಬರೋ ಮೂರೋ ನಾಲ್ಕು ಬಂದ್ರ ರೈಟ್, ಆ ನಾಲ್ಕು ಜನ ಮಕ್ಕಳು ಆಗ್ತಾರೆ ಅಂತ ನೀವು ಮೊದಲೇ ಅಂದ್ಕೊಂಡಿದ್ರ? ಇಲ್ಲಲ್ಲ. ಆ ಮಕ್ಕಳಾದ ಮೇಲೆ ಆ ಮಕ್ಕಳು ವಿಶೇಷವಾಗಿ ನಿಮ್ಮ ಹತ್ರ ನಿಂತು ಎಲ್ಲ ಮಾಡೋದು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ. ಹೌದಾ, ಹಾಗೇ ಈ ಮಕ್ಕಳು ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ? ಮಾಡಿಲ್ಲ. ಆ ಮಕ್ಕಳು ಇರ್ತಾರೆ ಅಂದುಕೊಂಡವರು ಇಲ್ಲದೆ ಫಾರಿನ್ನಾಗ ಕೂತ್ಕೊಂಡ್ರೆ ಅದು ಎಕ್ಸ್ಪೆಕ್ಟ್ ಮಾಡಿದ್ರ? ಅದು ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಾಡಿದ್ದೇನು, ಇವರು ಸದಾ ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಜೊತೆಗೇನೆ ಸದಾ ನಮ್ಮನ್ನು ಕಾಯ್ತಾ ಇರ್ತಾರೆ ಅಂತ ನಮ್ಮ ಮಾರಿ ಕೂಡ ನೋಡದೆ ದೂರ ಕೂತಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರಾ? ಇಲ್ಲ. ಇವೆಲ್ಲ ಎಲ್ಲಿಂದ ಬರ್ತಾ ಇದೆ? ಅವನೇ ಫಿಕ್ಸ್ ಮಾಡ್ತಾ ಇದ್ದಾನೆ. ನಿನ್ನ ಹಣೆ ಬರೋ ಪ್ರಕಾರ ಈ ಥರ ಈ ಥರ ಈ ಥರ ಅಂತ ಅವನು ಫಿಕ್ಸ್ ಮಾಡಿ ಮಾಡೋ ಕಾಲಕ್ಕೆ ಎಲ್ಲ ನೋಡ್ತಾ ಇದ್ದು, ಮತ್ತು ನಾವು ಪೇಪರು ಪೆನ್ನು ಎಲ್ಲ ಬಳಸ್ತಾನೆ ಇರ್ತೀವಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಹೌದಾ, ಹಾಗಾದರೆ ಅದಕ್ಕೆ ನಾವು ಟ್ರೈ ಮಾಡಬೇಕಾಗಿಲ್ವಾ? ತತ್ ಪ್ರಯಾಸೋ ನ ಕರ್ತವ್ಯೋ ಆಯಾಸ ಆಯುರ್ವ್ಯಯ ಪರಂ. ಆಯುಷ್ಯ ಹಾಳಾಗತ್ತೆ, ಸುಮ್ಮನೆ ಆಯಾಸವೂ ಆಗುತ್ತೆ. ಅವನು ಕೊಡ್ತಾನೆ, ತಥಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ದೇವರ ಪದಾರವಿಂದವನ ಚಿಂತನೆ ಮಾಡ್ತಾ ಇರ್ರಿ. ಅಲ್ಲಪ್ಪ ನಾವು ಹೊರಗೆ ದೇವರ ಪಾದ ಚಿಂತನೆ ಮಾಡಿದರೆ ಅವನು ನಿಮ್ಮ ಚಿಂತೆ ಮಾಡ್ತಾನೆ, ಅವನು ನಿಮ್ಗೇನು ತರಬೇಕು ತಂದು ಹಾಕ್ತಾನೆ, ಎಲ್ಲ ತಂದು ಹಾಕ್ತಾನೆ. ಹೇಗೆ ಡೈರೆಕ್ಟಾಗಿ ತಂದು ಹಾಕಲ್ಲ, ದೇವರು ಮನುಷ್ಯರ ಮೂಲಕವೇ ತಂದು ಹಾಕ್ತಾನೆ, ಅವನೇ ರಕ್ಷಣೆ ಮಾಡುತ್ತಾನೆ. ಹೇಗೆ ಯಾದವಾರ್ಯರು ಶಿಷ್ಯರಿಗೆ ಎಲ್ಲರೂ ಉಪವಾಸ ಇದ್ರೆ ಸ್ವಾಮಿ ಹೇಗೆ ಯೋಗಕ್ಷೇಮ ಹಾಮ್ಯಹಮ್ ಅಂತ ಹೇಳಿದ್ಯಲ್ಲ, ಸಂಶಯ ಬರ್ತದೆ ನಿನ್ ಮೇಲೆ ಅಂಥೇಳಿ ಆ ಪಂಕ್ತಿಗೆ ಗೆರೆ ಹಾಕಿ ಹೋದರೆ ಸ್ವಾಮಿ ಓಡ್ತಾ ಬಂದ, ಇಲ್ಲ ತಂದು ಹಾಕಿದ್ನಲ್ಲ, ಈಗಲೂ ತಂದು ಹಾಕ್ತಾ ಇರೋದು ಅವನೇ ವ್ಯಕ್ತಿಗಳ ರೂಪದಲ್ಲಿ ಎಲ್ಲರ ರೂಪದಲ್ಲಿ ತಂದು ಹಾಕ್ತಾ ಇರೋದು ಅವನೇ, ನಮ್ಮನ್ನು ಸಲಹತಾ ಇರೋದು ಅವನೇ. ಜೊತೆಗೆ ನಮ್ಮ ಕರ್ಮ ಕಳೆಯಲಿಕ್ಕೆ ವ್ಯಕ್ತಿಗಳಲ್ಲಿ ನಿಂತು ಬಯಸ್ತಾ ಇರೋದು ಅವನೇ, ದ್ವೇಷ ಮಾಡಿಸ್ತಾ ಇರೋದು ಅವನೇ, ಅವರವರ ಸಾಧನೆ ಪೂರ್ಣ ಮಾಡಲಿಕ್ಕೆ ನಮ್ಮ ಕರ್ಮ ಕಳೀಲಿಕ್ಕೆ ಅವನೇ ಮಾಡಿಸ್ತಾ ಇದ್ದ. ನಮ್ಮ ಎಚ್ಚರ ಬಂದರೆ ಅನ್ನ ಹೇಗೆ ತಂದು ಹಾಕ್ತಾ ಇದ್ದಾನೋ, ಬೇಕಾಗಿದ್ದೆಲ್ಲ ವ್ಯಕ್ತಿಗಳಲ್ಲಿ ನಿಂತು ಪ್ರೀತಿಪೂರ್ವಕ ಅವರಿಗೆ ನಮ್ಮ ಮೇಲೆ ಪ್ರೀತಿ ಕೊಟ್ಟು ಹೇಗೆ ತಂದು ಹಾಕಿಸ್ತಾ ಇದ್ದಾನೋ, ಹಾಗೆ ಶತ್ರುಗಳನ್ನಾಗಿ ಮಾಡಿ ಇವರ ಮೂಲಕ ನಮ್ಮ ಕರ್ಮ ಕಳೀತಾ ಇದ್ದಾನೆಂಬ ಚಿಂತನೆ ಬಂದರೆ ಶತ್ರುಗಳಂದ್ರೂ ಪ್ರೀತಿಯೇ, ಮಿತ್ರರಂದ್ರೂ ಪ್ರೀತಿಯೇ. ಯಾಕೆ ಇಲ್ಲಿ ನಾನಾ ಉಣಬೇಕಾದ ಕರ್ಮ ಇವರ ಮೂಲಕ ತೀರಿಸ್ತಾ ಇದ್ದಾನೆ, ನಾನಾ ಉಣಬೇಕಾದ ಕರ್ಮ ದುಃಖದ್ದು ಅವರ ಮೂಲಕ ಉಣಿಸ್ತಾ ಇದ್ದಾನೆ, ಇಬ್ಬರ ಮೇಲೂ ಪ್ರತ್ಯೇಕ ಏನೂ ಇಲ್ಲ, ಆ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬಂದರೆ ಇವೆಲ್ಲ ಹೊರಟೋಗುತ್ತೆ. ವ್ಯಕ್ತಿಗಳ ದ್ವೇಷ, ವ್ಯಕ್ತಿಗಳ ನಿಂದ ತಾನಾಗಿ ಹೊರಟೋಗುತ್ತೆ. ಅದನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ನಂತರ 100 ವರ್ಷ ಆಯುಷ್ಯ ಪ್ರಾಯುಷ, ಅದರಲ್ಲಿ ಎಲ್ಲವೂ ಮುಗಿದು ಹೋಗುತ್ತಯ್ಯ, ಸ್ವಲ್ಪ ಉಳಿದಿರುತ್ತೆ. ಬಾಲ್ಯ, ಯೌವನ, ನಂತರ ವಿಶೇಷವಾಗಿ ಕೌಮಾರ, ಯೌವನ, ವಾರ್ಧಕ್ಯ, ಸಾವು, ಮಧ್ಯದಲ್ಲಿ ಚೂರು ಉಳಿಯುತ್ತೆ. ಅದರಲ್ಲಿ ಈ ಕುಟುಂಬ ಭರಣದಲ್ಲೇ ಬಿದ್ದಿರ್ತಾನೆ, ದೇವರ ಚಿಂತನೆ ಇರಲ್ಲ ಇವನಿಗೆ, ಇನ್ನವನು ಎಲ್ಲಿ ಬರ್ತಾನೆ ಅಂತ ನಾನಾ ರೀತಿಯಾಗಿ ಹೇಳ್ತಾ. ಸರಿ, ಒಟ್ಟಾರೆ ನಾವು ಏನು ಮಾಡ್ಬೇಕು ಹೇಳಿ. ಉಪೇತ ನಾರಾಯಣ ಮಾದಿ ದೇವಂ, ಆ ಶ್ರೀಹರಿಯ ಪಾದವನ್ನು ಹಿಡಿಯೋಣ. ಅಯ್ಯೋ ಅವನು ಸಿಗೋದಿಲ್ಲ, ಕಷ್ಟ ಒಂದು ಹೇಳ್ತಾರೆ. ನಹಿ ಅಚ್ಯುತಂ ಪ್ರೀಣಯತಃ ಬಹ್ವಾಯಾಸೋ ಸುರಾತ್ಮಜಾಹ. ಅಚ್ಯುತನನ್ನು ಸಂತೋಷಗೊಳಿಸಬೇಕಾದರೆ ಆಯಾಸ ಜಾಸ್ತಿ ಇಲ್ಲಪ್ಪ, ಇನ್ನೇನು ಮನಸ್ಸಿನಲ್ಲಿ ಚೆನ್ನಾಗಿ ತಿಳಿಯಬೇಕು ಅವನನ್ನು, ಜ್ಞಾನ ಪುರಸ್ಸರವಾಗಿ ತಿಳಿಯಬೇಕು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಭಗವಂತ ಇಲ್ಲಿದ್ದಾನೆ ಅಂತ ನೋಡೋಣ ಹೇಳ್ತಾರೆ. ನಿಮ್ಮ ಹೃದಯದಲ್ಲೇ ಇದ್ದಾನೆ, ಎಲ್ಲೋ ಇಲ್ಲ, ಅದು ಮರ್ತೋಗಿ ಎಲ್ಲ ಕಡೆ ನೋಡ್ತಾ ಇರ್ತೀರಿ, ಈ ಪ್ರತಿಮಾ ಆ ಪ್ರತಿಮಾ ಅಂತ ಎಲ್ಲಾದರೂ ಹುಡುಕ್ತೀರಿ ದೇವರನ್ನ, ನಿಮ್ಮೊಳಗೆ ಇದ್ದಾನೆ ಅಂತ ಹುಡುಕಲ್ಲ, ನಿಮ್ಮೊಳಗೆ ಇದ್ದಾನೆ ಅಂತ ಯಾವಾಗ ಹುಡುಕ್ಲಿಕ್ಕೆ ಶುರು ಮಾಡ್ತೀರೋ ಅವಾಗ ನಿಮ್ಮ ತೊಂದರೆಗಳೆಲ್ಲ ಪರಿಹಾರ ಆಗುತ್ತಪ್ಪ. ಇಷ್ಟೆಲ್ಲ ಹೇಳಿ ಕೊನೆಗೆ ಎಲ್ಲರೂ ಕೇಳಿದರು, ನಿನಗೆಲ್ಲಿಂದ ಬಂತು ಇವೆಲ್ಲ, ನಮ್ಮ ಜೊತೆಗೆ ನೀನು ಇರ್ತೀಯಲ್ಲ, ನಿಂಗೆ ಯಾರು ಹೇಳಿಕೊಟ್ರು, ಸ್ಪೆಷಲ್ ಕ್ಲಾಸ್ ಯಾರು ಹೇಳಿಕೊಟ್ರ? ಅಲ್ಲಿ ಹೇಳ್ತಾ ಇದ್ದಾರೆ, ನಾರದರಿಂದ ಬಂತು. ಅದು ಹೇಗೆ ಬಂತು ನಿಮಗೆ? ಅವಾಗ ಹೇಳ್ತಾರೆ, ನಮ್ಮ ತಂದೆ ತಪಸ್ಸಿಗೆ ಹೋದಾಗ ಇಂದ್ರದೇವರು ಬಂದು ದೈತ್ಯರನ್ನ ಗೆದ್ದು ನನ್ನ ತಾಯಿನ ಕರ್ಕೊಂಡು ಹೋಗ್ತಾ ಇದ್ರು. ನಾರದರು ಕೇಳಿದ್ರು, ಯಾಕೆ ಈ ಒಳಗೆ ಕೂಸಿದೆ, ಕೊಂದು ಕಳಿಸ್ಬಿಡ್ತೇನೆ ಅಂತ ಹೇಳಿದರೆ ಆ ಕೂಸು ಸಾಮಾನ್ಯದ್ದಲ್ಲ ಅಂತ ನಾರದರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ತ್ವಯಾನ ಪ್ರಾಪ್ಯತೆ ಸಂಸ್ಥಾಂ ಅನಂತಾನುಜರೋ ಬರೀ ಮಹಾಭಾಗವತ ದೊಡ್ಡವ ಇದ್ದಾನೆ ಶೇಷದೇವರ ಸನ್ನಿಧಾನ ಹೇಳ್ತಾರೆ. ಅನಂತ ಅನುಚರ ಬಲಿಷ್ಠನಾಗಿದ್ದಾನಪ್ಪ ಅಂತ ಹೇಳಿದರೆ ಅವಾಗ ನೋಡಿ ಸುಮ್ಮನೆ ಬಿಟ್ಟು ಹೋಗೋದಲ್ಲ. ವಿಶೇಷವಾಗಿ ಅನಂತ ಪ್ರಿಯ ಭಕ್ತ್ಯ ಏನಾಂ ಪರಿಕ್ರಮ್ಯ ದಿವಮ್ಯೆಯೋ, ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ಹೋದರಂತೆ ಇಂದ್ರದೇವರು. ಒಳಗೆ ಎಂಥ ಸನ್ನಿಧಾನ ಇರಬೇಕು, ಶೇಷದೇವರದ್ದು, ವಾಯುದೇವರದ್ದು, ನರಸಿಂಹದೇವರದ್ದು, ಅಂಥ ಸನ್ನಿಧಾನ ಇರೋ ಹುಡುಗ ಅಂತ ಹೇಳಿದ ಕೂಡಲೇ ಒಳಗಿರುವ ದೇವರ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಆದ ಮೇಲೆ ಕರ್ಕೊಂಡು ಬಂದರು. ನಮ್ಮಪ್ಪ ಬರೋ ಪರ್ಯಂತ ಇಷ್ಟು 36,000 ವರ್ಷಗಳು ತಪಸ್ಸು ಮಾಡಿದ್ದು, ಅಷ್ಟ ಪರ್ಯಂತ ನನಗೆ ಎಲ್ಲ ಹೇಳಿಕೊಟ್ರಪ್ಪ ನಾರದರು. ನಾನು ನಿಮ್ಗೆ ಹೇಳಿಕೊಡ್ತೇನೆ, ನಾನು ಹೇಳಿಕೊಟ್ಟದ್ದು ನೀವು ಕೇಳಿ, ನಾನು ನಮ್ಮ ಗುರುಗಳು ಹೇಳಿದ್ದು ಮಾಡಿದ್ದೇನೆ, ನೀವು ಕೇಳಿ ಮಾಡಿ ಒಳ್ಳೆಯದಾಗುತ್ತೆ ಅಂದ ಕೂಡಲೇ ಎಲ್ಲರೂ ವಿಶೇಷವಾಗಿ ಆನಂದ ಪಡ್ತಾ ಇದ್ದಾರೆ, ಧ್ಯಾನ ಕೊಡ್ತಾ ಇದ್ದಾರೆ. ನಂತರ ಎಲ್ಲರೂ ಕೂಡ ನೋಡಿದರು, ದೈತ್ಯ ಗುರುಗಳು ಇವನೊಬ್ಬನು ಇದಾಗಿದ್ದಲ್ಲದೆ ಎಲ್ಲರನ್ನ ಹೀಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ನೋಡಿ ಹೇಳಿದರೆ ಅವನಿಗೆ, ಅಪ್ಪ ನಿನ್ನ ಮಗ ಎಲ್ಲರನ್ನ ಕೆಡಿಸ್ತಾ ಇದ್ದಾನೆ. ಸರಿ ಸರಿ ಸರಿ, ಕರುಸಿದ ಸಿಟ್ಟಿನಿಂದ, ಏ ಯಾರೋ ನಿನ್ನನ್ನು ಕಾಯೋರು, ನನ್ನನ್ನು ಬಿಟ್ಟು ನಿನ್ನ ಕಾಯೋರು ಯಾರು ಹೇಳು. ಅವಾಗ ಪ್ರಹ್ಲಾದರಾಜ ಹೇಳ್ತಾರೆ, ಎಲ್ಲಿದ್ದಾನ ಎಲ್ಲಿದ್ದಾನ ನಿನ್ನ ಕಾಯೋ? ಪ್ರಹ್ಲಾದರಾಜನಂದ್ರು, ಎಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ. ಓಹೋ, ಎಲ್ಲ ಕಡೆ ಇದ್ದಾನೇನು ನಿನ್ನ ಕಾಯೋನು? ಹೌದಾ, ಹಾಗಾದರೆ ಅಕಸ್ಮಾತ್ ಸ್ತಂಭ ಏನಾದ ದೃಶ್ಯತೆ ಎದು ಸರ್ವತ್ರ? ಒಂದು ವೇಳೆ ಎಲ್ಲ ಕಡೆ ಅವನು ಎಲ್ಲ ಇರೋದ ಎಲ್ಲ ಕಡೆ ಇರೋದಾದರೆ ಯಾಕಿಲ್ಲ ಕಂಬದಲ್ಲಿ ಅಂತ ಕಂಬವನ್ನ ಮುಷ್ಟಿಯಿಂದ ಹೊಡಿತಾ ಇದ್ದಾನೆ. ಸ್ವಾಮಿ ಹೊರಬಂದ, ಮೊದಲು ಭೀಕರ ಶಬ್ದ ಬಂತು, ಆಶ್ಚರ್ಯ ಪಡ್ತಾನೆ ಎಲ್ಲಿಂದ ಶಬ್ದ ಅಂತೇಳಿ. ನಂತರ ದೇವರು ಬರ್ತಾ ಇದ್ದಾರೆ ಒಳಗಿಂದ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ನಿಜಭೃತ್ಯರಾಗಿರತಕ್ಕಂಥ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ, ನಿಜಭೃತ್ಯರಾದ ನಾರದರ ಮಾತನ್ನು ಸತ್ಯ ಮಾಡಲಿಕ್ಕೆ, ನಿಜಭೃತ್ಯರಾದ ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡಲಿಕ್ಕೆ, ನಿಜಭೃತ್ಯನಾದ ಜಯನ ಮಾತು ಸತ್ಯ ಮಾಡಲಿಕ್ಕೆ ಸ್ವಾಮಿ ನೃಸಿಂಹ ರೂಪದಿಂದ ಬಂದ. ಇನ್ನ ನಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ ಎಂಬುದನ್ನು ತೋರಿಕೊಳ್ಳಿಕ್ಕೆ ಬಂದ ಕಂಬದಿಂದ ಬಂದಂತಹ ಸ್ವಾಮಿ. ಅಲ್ಲಿ ಹೇಳ್ತಾರೆ, ನರಸಿಂಹ ರೂಪದಿಂದ ಯಾಕೆ ಬಂದ? ಆ ರೂಪದ ಉಪದೇಶ ನೋಡಿ, ದೇವರು ದೇವರನ್ನ ನೀನು ಈ ರೂಪದಿಂದ ದರ್ಶನ ಕೊಡು 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 ಅಂತ ಕೇಳಿದ್ಯಾರು? ಪ್ರಹ್ಲಾದರಾದರು. ಹೌದಾ, ಯಾರು ಹೇಳಿದ್ದಿದೆಲ್ಲ? ನಾರದರೇ ಪ್ರಹ್ಲಾದರಾದರಿಗೆ ಹೊಟ್ಟೆಯಲ್ಲಿರುವಾಗಲೇನೆ ಮಂತ್ರೋಪದೇಶ ಮಾಡಿದರು, ನೃಸಿಂಹ ಮಂತ್ರವನ್ನು ಉಪದೇಶ ಕೊಟ್ಟರು. ಅವ್ರು ಹೊಟ್ಟೆ ಇದ್ದ ಕಾಲಕ್ಕೆ ಜಪ ಮಾಡ್ತಾ ಇದ್ದಾರೆ. ಆ ಜಪದ ಸಿದ್ಧಿಗಾಗಿ ನರಸಿಂಹ ಆ ಮಂತ್ರದಲ್ಲಿ ಹೇಗೆ ಹೇಳಿದ್ದಾರ ಆ ಪ್ರಕಾರ ಬಂದು ಹೊರಗೆ ನಿಂತ. ಮಂತ್ರ ಸಿದ್ಧಿಗೆ ಮಂತ್ರ ಪುರುಷನಾಗಿರ್ತಕ್ಕಂತಹ ಭಗವಂತ ಹೊರಗೆ ನಿಲ್ತಾ ಇದ್ದಾನೆ. ಇವ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಮಧ್ಯಾಹ್ನ ಬಂದ ಸ್ವಾಮಿ, ಸಂಜೆ ಪರ್ಯಂತ ಯುದ್ಧ ಮಾಡಿದ. ಅವನು ಕೇಳ್ಕೊಂಡದು ಸಂಜೆ ಸಾಯಬೇಕು ಅಂತಲ್ವಾ, ಅದಕ್ಕೆ ಪಾಪ ಇವನು ಇಷ್ಟು ತಪಸ್ಸು ಮಾಡಿ ಬ್ರಹ್ಮದೇವರನ್ನ ಕೇಳಿದ್ದೇನು, ನಾನು ಚೂರು ವೆರೈಟಿಯಾಗಿ ಸಾಯಬೇಕು, ಎಲ್ಲರಂತೆ ಸಾಯಬಾರ್ದು ಅಂತ ಕೇಳ್ಕೊಂಡಿದ್ದ. ಪಾಪ ಅಷ್ಟು ಕೇಳ್ಕೊಂಡ್ರೆ ಅಷ್ಟು ಕೊಡದಾಗಿದ್ರೆ ಹೇಗೆ? ಅಷ್ಟ ಇವರು 100 ವರ್ಷ ದೇವಮಾನದಿಂದ ತಪಸ್ಸು ಮಾಡಿ ನಾನು ಎಲ್ಲರಂತೆ ಸಾಯಬಾರ್ದು ಚೂರು ಪ್ರತ್ಯೇಕವಾಗಿ ಸಾಯಬೇಕು ಅಂದರೆ ಅಷ್ಟು ಕೊಡದಿದ್ರೆ ಹೇಗೆ? ಅದಕ್ಕೆ ಸಂಜೆ ಪರ್ಯಂತ ಯುದ್ಧ ಮಾಡಿದ. ಅವನನ್ನು ಹಿಡಿದ, ತೊಡೆಯ ಮೇಲೆ ಹಾಕ್ಕೊಂಡ, ಬಗದ, ಕೊರಳನ್ನು ತೆಗೆದ. ಆ ಕೊರಳಲ್ಲಿ ನಮ್ಮ ಪ್ರಹ್ಲಾದ ಇದ್ದದ್ದು ಅಂತ ಕೊರಳಲ್ಲಿ ಹಾಕ್ಕೊಂಡ. ನಂತರ ಆ ಶರೀರವನ್ನು ಒಗೆದ. ಅದ್ಭುತವಾಗಿ ಹೊಳಿತಾ ಇದ್ದಾನೆ. ಏನು, ಮೊದಲೇ ಬಂಗಾರದ ಕೇಸರಗಳು, ಬಂಗಾರದ ವರ್ಣ, ನೃಸಿಂಹ ಬಂಗಾರದ ವರ್ಣ, ರಾಮಚಂದ್ರ ಕಪ್ಪು, ಕೃಷ್ಣ ಕಪ್ಪು, ಇವರೆಲ್ಲ ಕಪ್ಪಿನವರೇ, ಆದರೆ ನೃಸಿಂಹ ಮಾತ್ರ ಬಂಗಾರದ ವರ್ಣ. ಆ ಬಂಗಾರದ ವರ್ಣ ಅದಕ್ಕೆ ತಕ್ಕಂತೆ ಆ ಹೊಟ್ಟೆ ಬಗದಾಗ ಒಳಗಿಂದ ಕೆಂಪು ರಕ್ತ ಮುಖಕ್ಕೆಲ್ಲ ಸಿಡಿದಿದೆ. ಆ ಸಿಡಿದದ್ದೆಲ್ಲ ಮೈ ತುಂಬ ರಕ್ತ ಆಗಿದೆ. ಆ ರಕ್ತಮಯವಾದ ಕರಳನ್ನು ಕೊರಳಲ್ಲಿ ಹಾಕ್ಕೊಂಡಿದ್ದಾನೆ. ಯಾಕ್ರಿ ಹಾಕ್ಕೋಬೇಕು ಸತ್ತವನ ಕೊರಳು, ಕರಳು ಕೊರಳಲ್ಲಿ ಯಾಕೆ ಹಾಕ್ಕೋಬೇಕು ಅಂದರೆ, ಅಲ್ಲಿ ಪ್ರಹ್ಲಾದ ಇದ್ದದ್ದು 3 ತಿಂಗಳ ಕಾಲ, ಅದನ್ನು ಯಾರು ತುಳಿಯಬಾರದು ಅಂತ ಕೊರಳಲ್ಲಿ ಹಾಕ್ಕೊಂಡ ಮಹಾನುಭಾವ. ಇಲ್ಲಾಂದ್ರೆ ಆ ಕರಡು ತಗೊಂಡು ಕೊರಳಲ್ಲಿ ಯಾಕೆ ಹಾಕ್ಕೋಬೇಕು, ಅದು ಸತ್ತವೊಂದು, ಹೌದಲ್ವೋ? ನಂತರ ಇನ್ನ ದಾಸರು ಹೇಳ್ತಾರೆ, ಅಲ್ಲಿ ಬಗೆದು ನೋಡಿದ್ಯಾಕೆ ಅಂತ ಹೇಳಿದರೆ, ಪ್ರಹ್ಲಾದ ಇಂಥ ರತ್ನ ಇದ್ದ ಇದರಲ್ಲಿ ಇನ್ನೆಷ್ಟು ಜನ ಇದ್ದಾರೋ ಇಲ್ಲಿ ಅಂತ ಬಗೆದು ನೋಡಿದರಂತೆ ನರಸಿಂಹದೇವರು. ಆ ಥರ ಸಿಟ್ಟಿನಿಂದ ಕೂತಂತೆ ಕೂತ. ಹೇಳ್ತಾರೆ, ಕುಟಿಲ ದ್ವೇಷದವ ನೀನಲ್ಲ, ನರ ನಟನೆ ಮಾಡಿದ್ಯೋ ಲಕ್ಷ್ಮೀನಲ್ಲ. ಸಿಟ್ಟೇ ಇಲ್ಲ ಇವನಿಗೆ, ಸಿಟ್ಟಿನ ಆಕ್ಷನ್ ಮಾಡ್ತಾ ಇದ್ದಾನೆ. ನಿದ್ದೆ ಬರದಿದ್ ಬಂದ್ರೆ ಪರವಾಗಿಲ್ಲ, ನಿದ್ದೆ ಬರದಂಗಿದ್ರು ಆಕ್ಷನ್ ಮಾಡ್ತಾರಲ್ಲ ಅವ್ರು, ಎಪ್ಸೋ ಕಷ್ಟ. ಆ ಥರ ಇವನಿಗೆ ಸಿಟ್ಟೇ ಇಲ್ಲ, ಸಿಟ್ಟಿನ ತೋರ್ತಾ ಇದ್ದಾನೆ. ಅದು ಲಕ್ಷ್ಮೀದೇವಿಗೂ ಗೊತ್ತು, ಎಲ್ಲರೂ ಸ್ತೋತ್ರ ಮಾಡಿದ್ರು ಸಿಟ್ಟನ್ನು ತೋರೋದು ಕಡಿಮೆ ಮಾಡಲಿಲ್ಲ. ಹೇಗೆ ಮಗುವಿನ ಮೇಲೆ ತಾಯಿಗೆ ದ್ವೇಷ ಇಲ್ಲದಿದ್ದರು, ಸಿಟ್ಟು ಬಾರದಿದ್ದರು ಸಿಟ್ಟನ್ನು ತೋರ್ತಾಳ ಕಣ್ಣು ಮಾಡಿ ಹೇಯ್ ಅಂತೇಳಿ ಹೆದರ್ಸೋದಷ್ಟೇ. ಹೌದ್ ತಾನೆ, ಆ ಥರ ನರಸಿಂಹ ಮಾಡ್ತಾ ಇದ್ದಾನೆ. ಅದಕ್ಕೆ ಎಲ್ಲ ಹೆದರ್ಕೊಂಡು ಹೋಗ್ಬಿಟ್ರು. ಇನ್ನು ನಿಜವಾಗಿಯೇ ಸಿಟ್ಟೆ ಗಿಟ್ಟೆ ಇದ್ದರೆ ಅವನಿಗೆ ಕೃಷ್ಣ ಅರ್ಪಣೆ ಎಲ್ಲ ಚಟ್ನಿ ಆಗಿಬಿಡ್ತಾರೆ ಅಂತಹದ್ದು ಆ ನೃಸಿಂಹ. ವಿಶೇಷವಾಗಿ ಎಂಥ ಇದು ಹೇಳ್ತಾರೆ, ಆ ಸ್ವಾಮಿ ಒಂದೊಂದು ಕೈ ಪರಿಘ ಇದ್ದಂತೆ, ಇಷ್ಟಿಷ್ಟು ದೊಡ್ಡ ಕೈ. ಆ ದೈತ್ಯರೆಲ್ಲ ಬಂದರು, ಬಂದು ಪಾಪ ಈತೇನು ಮಾಡಲಿಲ್ಲ ಯಾರನ್ನ. ಆ ಕೈ ಎಷ್ಟು ಕೈಗಳು ಈತನಿಗೆ ಅಂದರೆ ಅನಂತ ಭುಜಗಳಿವೆ. ಒಂದೊಂದು ಭುಜ ಒಂದಕ್ಕೊಂದು ಮಧ್ಯ ಹೀಗೆ ತಿರುಗ್ತಾ ಇದ್ರೆ ಅದರ ಮಧ್ಯೆ ಸಿಕ್ಕಾಕೊಂಡು ಸತ್ತೋದ್ರಂತೆ ಎಲ್ಲರೂ. ಭೀಕರವಾಗಿರ್ತಕ್ಕಂಥ ಸಾವು ಬಂತೆಲ್ಲರಿಗೂ. ಮಿಕ್ಕವರು ಓಡಿ ಹೋಗ್ತಾ ಇದ್ದಾರೆ ನೃಸಿಂಹನನ್ನು ನೋಡಿ. ಅಂಥ ಅದ್ಭುತವಾದ ರೂಪ ಇವನ ಹೆಸರೇ, ಈ ನೃಸಿಂಹನ ಹೆಸರೇ. ಇಷ್ಟು ಅನಂತ ಭುಜಗಳಿಂದ ಭಕ್ತರ ತೊಂದರೆಯನ್ನು ಪರಿಹಾರ ಮಾಡಲಿಕ್ಕೆ ಹೊರಟಂತಹ ಭಗವದ್ ರೂಪದ ಹೆಸರೇ ಜ್ವರಹರ. ಜ್ವರಹರಾಹ್ವಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳಿರದೆ ಪೋಪವು ತರಣಿ ಬಿಂಬವ ಕಂಡ ಹಿಮದಂತೆ ಅಂತ ಈ ಕಾಲದಲ್ಲಿ, ಕರೋನಾ ಕಾಲದಲ್ಲಿ ನಾವು ಜ್ವರಹರ 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 ಅಂತ ಆ ಸ್ವಾಮಿಯನ್ನು ಸ್ಮರಣೆ ಮಾಡಬೇಕು. ಬಂದ ಬ್ರಹ್ಮದೇವರು, ಅಪ್ಪ ಈತ ತಣ್ಣಗಾಗಬೇಕು ಅಂದರೆ ನೀನೇ ಹೋಗಬೇಕು ಅಂತ ಕಳಿಸಿದರು. ಬಂದು ನಮಸ್ಕಾರ ಮಾಡಿದರು. ಕೂಸನ್ನು ನೋಡಿದ ಕೂಡಲೇ ತಣ್ಣಗಾಗ್ಬಿಟ್ಟ ಸ್ವಾಮಿ, ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾ ಇದ್ದಾನೆ. ತಚ್ಚೀರ್ಷ್ಣಿ ಅಧಾತ್ ಕರಾಂಬುಜಂ, ಈ ಕಾಲ ಸರ್ಪದ ಏಟಿಗೆ ತತ್ತರಿಸಿ ಹೋಗತಕ್ಕಂಥ ನಮ್ಮಂಥವರ ತಲೆಯ ಮೇಲೆ ಅಮೃತ ವೃಷ್ಟಿಯನ್ನು ಸುರಿಸುವಂತಹ ಕೈಯನ್ನು ಇಟ್ಟು ಎಬ್ಬಿಸ್ತಾ ಇದ್ದಾನೆ. ಪ್ರಹ್ಲಾದರಾದರು ಅದ್ಭುತವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಬ್ರಹ್ಮಾದಯ ಸುರಗಣ ಮನಯೋತ ಸಿದ್ಧ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಸ್ವಾಮಿ, ಬ್ರಹ್ಮಾದಿ ದೇವತೆಗಳು ಅವರಿಗೆ ಜ್ಞಾನವೂ ಜಾಸ್ತಿ, ವೊಕ್ಯಾಬ್ಯುಲರಿ ಚೆನ್ನಾಗಿ ಹೇಳೋ ಶಕ್ತಿ ಇದೆ. ಅಂಥವರೇ ನಿನ್ನ ಗುಣಗಳನ್ನು ಸ್ತೋತ್ರ ಮಾಡಿ ಕೊನೆಗಂಡಿಲ್ಲಯ್ಯ. ನಾನು ಎಲ್ಲಿ ಉಗ್ರಜಾತಿಯಲ್ಲಿ ದೈತ್ಯ ಜಾತಿಯಲ್ಲಿ ಹುಟ್ಟಿದವ, ಜ್ಞಾನವೇ ಇಲ್ಲ, ಅಂಥವ್ ನಾನೆಲ್ಲಿ ಹೊಗಳಲಿಕ್ಕಾಗುತ್ತೆ ಅಂತ ತುಂಬ ಹೊಗಳಿದ್ದು. ನಿನ್ನ ನೋಡಿ ಹಂಗೇನು ಹೆದರಿಕೆ ಆಗ್ತಾ ನರಸಿಂಹ, ಯಾಕೆ ನೀನು ನನ್ನ ಮೇಲೆ ಸಿಟ್ಟು ಮಾಡಿದ್ದಲ್ಲ ಇನ್ನೊಬ್ಬರ ಮೇಲೆ, ನಂಗ್ಯಾಕೆ ಸಿಟ್ಟ, ನಂಗ್ಯಾಕೆ ಹೆದರ್ತೀನೋ, ನಾನ್ಯಾಕೆ ಹೆದರ್ತೀನಿ. ನನ್ನ ಹೆದರಿಸೋದು ಬೇರೊಂದಿದೆ, ಯಾವುದು ಗೊತ್ತಾ? ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತ. ಈ ಸಂಸಾರವೇ ದೆವ್ವದಂತೆ ನನ್ನ ಹಿಡ್ಕೊಂಡಿದೆ. ನಿನ್ನ ಮರುವೇ ಸಂಸಾರ, ಅದು ನನ್ನ ದೆವ್ವದಂತೆ ಹಿಡಿದೆಯಪ್ಪ, ರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ. ನಂತರ ನಾನಾ ನಾನಾ ರೀತಿಯಲ್ಲಿ ಭಗವಂತನ ಸ್ತೋತ್ರ ಮಾಡ್ತಾ ಬರ್ತಾರೆ. ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದ ನಾಭ ಪದಾರವಿಂದ ವಿಮುಖಾತ್ ಸ್ವಪದಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣಪುನಾದಿ ಸಕಲಂ ನತು ಭೂರಿಮಾನ. ಬ್ರಾಹ್ಮಣ ಆಗಿರಬಹುದು, ಏನೇ ಇದ್ದಿರಬಹುದು, 12 ಗುಣಗಳಿದ್ದಿರಬಹುದು, ಶಮ ದಮ ನಿನ್ನಲ್ಲೇ ಮನಸ್ಸಿಟ್ಟಿರಬಹುದು, ಇಂದ್ರಿಯ ನಿಗ್ರಹ ಇದ್ದಿರಬಹುದು, ಏನು ಬೇಕಾದ್ರೆ ಇರಬಹುದು. ಆದರೆ ಅವನಲ್ಲಿ ನಾ ಅಂತ ಅಹಂಕಾರವಿತ್ತ, ಅವನು ಚಂಡಾಲಕ್ಕಿಂತ ಕಡಿಮೆ. ಚಂಡಾಲನಾದವ, ಏನೂ ಇಲ್ಲದವ, ನಿನ್ನ ಶರಣಾಗತನಾದನ. ನೀನೇ ಸ್ವತಂತ್ರ, ನಾನು ಅಸ್ವತಂತ್ರ ಅಂತ ನಿನ್ನ ಶರಣಾಗತನಾದನ. ಮುಗೀತು, ಅವನೇ ಬ್ರಾಹ್ಮಣಕ್ಕಿಂತ ಜಾಸ್ತಿ ಅಯ್ಯ. ಅದು ಯಾರು ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾರೆ ಜನಗಳೆಲ್ಲ. ಸೋಮನೆ ಮೇಲ್ ನೋಡಿದ್ರೆ ಡಂಬಾಚಾರ, ನಾನಾ ರೀತಿಯಾಗಿರತಕ್ಕಂಥ ಏನು ಶಾಸ್ತ್ರ ಅದು ಇದು ಅಂತ ನೋಡ್ತಾ ಹೋಗ್ತಾರೆ. ಒಳಗೆ ನೀನೇ ಸ್ವತಂತ್ರ, ನೀನೇ ಮಾಡಿ ಮಾಡಿಸ್ತೀಯ ಅಂಬ ಎಚ್ಚರ ಇರಲ್ಲ. ನಾನು 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 ಅಂದು ಒದ್ದಾಡುತ್ತಾರೆ, ಅದೊಂದಿದ್ರೆ ಮುಗೀತಯ್ಯ ನೀನ್ ದೂರ. ತುಂಬ ಸ್ತೋತ್ರ ಮಾಡಿದರು ನೃಸಿಂಹದೇವರು, ಆಶೀರ್ವಾದ ಮಾಡಿದರು. ವರ ಕೇಳೋ ಪ್ರಹ್ಲಾದ, ಪ್ರಹ್ಲಾದರಾಜನಂದು, ಸ್ವಾಮಿ ವರಬೇಡಿ ಸೇವಾ ಮಾಡುವ ಭೃತ್ಯನಲ್ಲ ನಾನು, ವರಬೇಡಿ ನಿನ್ನನ್ನು ಸೇವಾ ಮಾಡೋದಾದರೆ ಅವರು ವ್ಯಾಪಾರಿಗಳು ಅಂತ ಕರಿಬೇಕಯ್ಯ, ಅವನ್ನ ಭಕ್ತರು ಅಂತ ಕರಿಬಾರದು. ಮತ್ತೆ ಸರಿ, ನಿನ್ನಲ್ಲಿ ಭಕ್ತಿ ಕೊಡು ಹರಿಯೇ. ಇನ್ನೊಂದು ಕೇಳ್ತಾರೆ, ನನ್ನಲ್ಲಿ ಸದ್ಯಕ್ಕೇನೋ ಯಾವ ಕಾಮನೆಗಳಿಲ್ಲ, ಮುಂದೆ ಹೊರಗೆ ಬಂದರೆ ಒಳಗೇನಾದರೂ ಕೂತಿದ್ರೆ, ಕಾಮಾನಾಂ ಹೃದಯ ಅಸಂರೋಹ ಭವತಸ್ತು ವರ್ಣೇ ವರಂ. ನೀನು ಸಂಸಾರ ವೃಕ್ಷದ ಬೇರೊರೆಸಿ ಕೀಳುವ ಬಿರುದ ಭಯಂಕರ ಅಂತ ಹೇಳಿದ್ದಾರಯ್ಯ ನನ್ನ. ಅದ ಕಾರಣ ಈ ಒಳಗೆ ಏನು ಕಾಮನೆಗಳಿದ್ರೆ ಕಿತ್ತು ಬಿಡು ಅಂತ ಕೇಳಿದ್ರು. ನಂತರ ಮತ್ತು ಕೇಳ್ತಾರೆ, ಇನ್ನೊಂದು ವರ ಕೊಡು. ಹೌದಾ, ಇವಾಗ ವರ ಬೇಡ ಅಂದೀಯಾ? ನನಗಾಗಿ ಅಲ್ಲ, ನಮ್ಮಪ್ಪನ ಪಿತಾಮೇ ಪೋಯೇತ, ನಮ್ಮಪ್ಪನ ಕಾಯೋ. ಈಗ ಅಪ್ಪ ಅಂತ ಕರೆದತ್ತೆ, ಯಾಕೆ ಅಂದರೆ ದೇವರ ಉಗುರಿಂದ ಸತ್ತು ಹೋದ್ನಲ್ಲ, ಅದಕ್ಕೆ ಹಾ ಅಪ್ಪ ಅಂತ, ಪವಿತ್ರನಾದ ಅಪ್ಪ ಅಂತ ಕರೆದ್ರು. ಅವಾಗ ಹೇಳ್ತಾರೆ, ಹೇ ಭವಾನ್ ವೈ ಕುಲಪಾವನ, ನಿನ್ನಂತಹ ಕುಲಪಾವನರು ಹುಟ್ಟಿದ ಮೇಲೂ ಅಪ್ಪನ ಸದ್ಗತಿಯಾಗಿ ಆಲೋಚನೆ ಮಾಡಬೇಕೇನೋ, ಪ್ರಹ್ಲಾದ ನಿಮ್ಮಪ್ಪನಿಗೆ ಸದ್ಗತಿ ಆಯಿತು ಅಂದರು. ಅಲ್ಲಿ ನೃಸಿಂಹದೇವರು ಉಗುರಿಂದ ಅವನ ಹೊಟ್ಟೆ ಬಗದರಲ್ಲ, ವರ ಹೇಗೆ ಸತ್ಯ ಮಾಡಿದರು ಅಂದರೆ, ಅವನು ಕೇಳಿಕೊಂಡಿದ್ದ, ಪ್ರಾಣ ಇಲ್ಲದ್ದರಿಂದ ಸಾಯಬಾರದು, ಇದ್ದದ್ದರಿಂದ ಸಾಯಬಾರದು. ಈ ಉಗುರು ದೈತ್ಯರೆಲ್ಲ ನೋಡಿದರಂತೆ, ಈ ನರಸಿಂಹ ಏನೋ ಟೆಕ್ನಿಕ್ ಇಟ್ಟ ನೋಡ್ರಿ, ನಮ್ಮವನು ಸ್ವಲ್ಪ ಸರಿಯಾಗಿ ಕೇಳಲಿಲ್ಲ, ಈ ಪ್ರಾಣ ಇಲ್ಲದ್ದು ಇರಬಾರದು, ಇದ್ದದ್ದು ಆಗಬಾರದು. ಅಂದರೆ ಉಗುರಿದೆ, ಈ ಉಗುರು ಪ್ರಾಣ ಇದ್ದದ್ದು ಅಲ್ಲ ಇಲ್ಲದ್ದು ಅಲ್ಲ. ಹಾಂ, ಅಲ್ಲ ಉಗುರು ನೋಡಿಕೊಂಡ್ರು. ಆಮೇಲೆ ಅವರು ನರಸಿಂಹದೇವ್ರ ಕಡೆ ನೋಡಿದ್ರು, ಇವನ ಉಗುರು ಇಂಥದ್ದೇ, ಅದು ಪ್ರಾಣ ಇದ್ದದ್ದು ಅಲ್ಲ ಪ್ರಾಣ ಇಲ್ಲದ್ದು ಅಲ್ಲ ಅಂತ ತಿಳ್ಕೊಂಡ್ರು ಎಲ್ಲರೂ. ನಾವು ಅದೇ ತಿಳ್ಕೊಂಡಿದ್ದು, ಅದಕ್ಕೆ ಉಗುರಿಂದ ಕೊಂದಿದ್ದು ಅಂತ. ಹಾಗೆ ಯಾರು ತಿಳ್ಕೊಂತಾರೋ ಅವರಿಗೆಲ್ಲ ಡೈರೆಕ್ಟಾಗಿ ಫ್ಲೈಟಲ್ಲಿ ಬುಕ್ ಮಾಡಿಬಿಡ್ತಾರೆ ತಮಸ್ಸಿಗೆ. ಮತ್ತೆ ಕೊಂದ, ಉಗುರಿಂದ ಕೊಂದ ಅಲ್ಲ, ಆ ಉಗುರು ನಮ್ಮ ಉಗುರನಂತೆ, ಪ್ರಾಣ ಇದ್ದದ್ದು ಅಲ್ಲ ಇಲ್ಲದ್ದು ಅಲ್ಲ ಅಂತಲ್ಲ, ಅದು ಅವನಿಂದ ಅಭಿನ್ನ, ಅವನೇ ಅವನ ಉಗುರು. ಅವನಿಗೆ ಪ್ರಾಣ ಇದೆಯಾ? ಅವನೇ ಅವನ ಪ್ರಾಣ, ಅವನು ಅದಕ್ಕೂ ಇದೆ. ಮತ್ತೆ ವರ ಎಲ್ಲಿ ಸತ್ಯ ಮಾಡಿದ ಅಂದರೆ, ವರ ಹೇಗೆ ಸತ್ಯ ಮಾಡಿದ ಗೊತ್ತಾ? ಅವನ ತಲೆಯಲ್ಲಿ ಏನಿತ್ತು ವರ ಕೇಳುವಾಗ, ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು ಅಂದರೆ, ಪ್ರಾಣ ಇದ್ದದ್ದು ಅಂದರೆ ಜೀವ ಅಂತಷ್ಟೇ ಅವನ ತಲೆಯಲ್ಲಿ, ಪ್ರಾಣ ಇಲ್ಲದ್ದು ಜಡ, ಜೀವ ಜಡರಿಂದ ಸಾವು ಬರಬಾರದು ಅಂತ ಅವನು ಕೇಳಿದ್ದು. ಅದಕ್ಕೆ ದೇವ ಏನು ಮಾಡಿದ, ನಾನು ಜೀವ ಜಡ ವಿಲಕ್ಷಣ ಅಂತ ತೋರಲಿಕ್ಕೆ ಆ ಎರಡಕ್ಕಿಂತ ಮೀರಿದವ, ನಾನು ಕೊಂದರೆ ನಿಮ್ಮ ವರ ಸತ್ಯ ಆಗುತ್ತಯ್ಯ ಅಂತ, ಜೀವ ಜಡ ವಿಲಕ್ಷಣನಾದ್ದರಿಂದ ಕೊಂದು ವರ ಸತ್ಯ ಮಾಡಿದ. ಇನ್ನು ಉಗುರಿಂದೇ ಯಾಕೆ ಕೊಂದ ಅಂದರೆ, ಈ ಥರ ಹುಚ್ಚು ಆಲೋಚನೆ. ಏನು ನಮ್ಮ ಉಗುರು ನೋಡಿಕೊಂಡು ಆ ಉಗುರಿನಂತೆ ನರಸಿಂಹದೇವರು ಉಗುರು ಅಂತ ತಿಳ್ಕೊಂಡು ಆ ವರ ಸತ್ಯ ಮಾಡಲಿಕ್ಕೆ ಉಗುರಿಂದ ಕೊಂದ ಅಂತ ಯಾರು ತಿಳ್ಕೊಳ್ತಾರೋ ಅದು ಯಾರಿಗೆ ದೈತ್ಯರು ಬರಬೇಕಾಗಿದ್ದ ಆಲೋಚನೆ ನಮಗೆಲ್ಲ ಬಂದ್ಬಿಟ್ಟಿದೆ ಅಲ್ವಾ? ತಪ್ತಮಸ್ಕಂದ ಭಾಗವತ ಅಂದರೆ ಉಗುರೇ ಕಾಣಿಸ್ತಾ ಇರುತ್ತೆ. ಯಾಕೆ? ಈ ಉಗುರಿಗೆ ಪ್ರಾಣ ಇದ್ದದ್ದು ಅಲ್ಲ ಪ್ರಾಣ ಇಲ್ಲದ್ದು ಅಲ್ಲ. ನಮ್ಮ ಪ್ರಾರಬ್ಧ ಏನು ಮಾಡೋದು, ಸಪ್ತಾಹ ಭಾಗವತ ಕೇಳಿ ಎಲ್ಲೋ ಕಳಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ಬುಕ್ ಮಾಡಿಕೊಳ್ಳೋದು. ಹೌದಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ಜೀವ ಜಡ ವಿಲಕ್ಷಣ, ಆದ್ದರಿಂದ ಕೊಂದು ವರವನ್ನು ಸತ್ಯ ಮಾಡಿದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಸ್ವಾಮಿ ಪ್ರಹ್ಲಾದರಾಜರಿಗೆ ವಿಶೇಷ ಅನುಗ್ರಹ ಮಾಡಿದ. ನಂತರ ಬ್ರಹ್ಮದೇವರು ಬಂದು ಅಭಿಷೇಕ ಮಾಡ್ತಾ ಇದ್ದಾರೆ. ಪಿತೃಕಾರ್ಯ ಮುಗಿದ ಮೇಲೆ ಪ್ರಹ್ಲಾದರಾಜರು ನೃಸಿಂಹದೇವರ ಪೂರ್ಣಾನುಗ್ರಹ ಪಡೆದರು ಎಂಬಲ್ಲಿಗೆ ಸಪ್ತಮಸ್ಕಂದ ಭಾಗವತವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಪೂರ್ಣಗೊಳಿಸಿದ್ದು ಅಂದರೆ ಪೂರ್ಣಗೊಳಿಸಿದ್ದಷ್ಟೇ, ಯದ್ಯಪಿ ತುಂಬ ಇದೆ. ಪ್ರಹ್ಲಾದರಾಜರ ಸ್ತೋತ್ರ ಭಾಗ ಎಷ್ಟು ದೊಡ್ಡದು, ಅದರಲ್ಲಿ ಎಷ್ಟು ರಹಸ್ಯಗಳು ಹೇಳ್ತಾ ಹೋಗ್ತಾರೆ. ನಮಗೆ ಕೂಡಿಸಿ ತಾಯಿ ಮಕ್ಕಳಿಗೆ ಪಾಠ ಹೇಳಿಕೊಟ್ಟಂತೆ, ಪ್ರಾಕ್ಟಿಕಲ್ ಸೆಷನ್ ಹೇಳಿಕೊಡ್ತಾ ಹೋಗ್ತಾರೆ. ಆ ರೀತಿಯಾದ ಸಪ್ತಮಸ್ಕಂದ ಭಾಗವತ ಇಡೀ ಜ್ಞಾನದ ನಿಧಿ ಅಪ್ಲಿಕೇಶನ್ ಪಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂಥದ್ದನ್ನು ನಮ್ಮ ಬಿಂದು ಮಾಧವ್ ಅವರು ಅವರ ಕುಟುಂಬದ ಶ್ರೇಯಸ್ಸಿಗಾಗಿ ವಿಶೇಷವಾಗಿರ್ತಕ್ಕಂಥ ಸಪ್ತಮ ಸ್ಕಂದ ಭಾಗವತ ಕೇಳಲೇಬೇಕು ಅಂತ ತುಂಬ ಒಲವಿನಿಂದ ಕೇಳಿದರು. ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ಮಕ್ಕಳಿಗೆ ಭಗವಂತ ಪೂರ್ಣಾನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಯಾರ್ಯಾರು ಈ ಬಡಗಿನ ಹೊತ್ತಿನಲ್ಲಿ ಉಪವಾಸದಿಂದ ಭಾಗವತ ಕೇಳಬೇಕು ಅಂತ ಯಾರ್ಯಾರು ಶ್ರದ್ಧೆಯಿಂದ ಕೇಳಿದ್ದೀರೋ ಎಲ್ಲರಿಗೂ ಭಗವಂತ ಪೂರ್ಣಾನುಗ್ರಹ ಮಾಡಲಿ. ಹೇಳಿದವರಿಗೂ, ಹೇಳಿಸಿದವರಿಗೂ, ಕೇಳಿದವರಿಗೂ ಸರ್ವತ್ರ ನಿಂತ ಆ ನಾರಸಿಂಹ ಅನುಗ್ರಹ ಮಾಡಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಮುಂದೆ 1ನೇ ತಾರೀಕಿನಿಂದ ಇವರೇ ನಮ್ಮ ಬಿಂದು ಮಾಧವ ಅವರೇ ವಿಶೇಷವಾಗಿರ್ತಕ್ಕಂಥ ದಶಮಸ್ಕಂದ ಭಾಗವತವನ್ನು ಪೂರ್ಣ ಕೇಳಬೇಕು ಅಂತ ಅಪೇಕ್ಷೆ ವ್ಯಕ್ತ ಮಾಡಿದ್ದಾರೆ. ಅವರ ಇನ್ನೊಬ್ಬರ ಮಗಳಿಗಾಗಿ, ಒಬ್ಬ ಮಗಳು ವಿಶೇಷವಾಗಿ ಪ್ರಸವಕ್ಕೆ ಸಿದ್ಧರಾಗಿದ್ದಾರೆ, ಇನ್ನೊಬ್ಬರು ಹಾಗೆ ಇದ್ದಾರೆ. ವಿಶೇಷವಾಗಿ ಅವರೆಲ್ಲರಿಗಾಗಿ ಮಾಡಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವರ ಇಚ್ಛಾ. ಆ ರೀತಿಯಲ್ಲಿ ನಾಳೆ 1ನೇ ತಾರೀಕಿಂದ ದಶಮಸ್ಕಂದ ಭಾಗವತ ಇದೇ ಹೊತ್ತಿಗೆ 11 ಗಂಟೆಯಿಂದ 12 ಗಂಟೆವರೆಗೂ ಇದು ಸಪ್ತಾಹ ಭಾಗವತಕ್ಕೆ ಯಾರು ಉಪವಾಸದಿಂದ ಕೇಳಬೇಕು ಅಂತ ಭಾಗವತಾದಿಗಳು ಅವರಿಗಿರುತ್ತೋ ಅವರಿಗಾಗಿ ಈ ಒಂದು ಸ್ಲಾಟನ್ನು ಮೀಸಲಾಗಿಟ್ಟಿದ್ದಾಯಿತು. ನನಗೂ ಸಾಧನೆ ಆಗುತ್ತೆ. ಯಾಕೆ, ವಸುದೇವ ಬಂದು ನಾರದರನ್ನು ಕೇಳುತ್ತಾನೆ, ನನಗೆ ದೇವರ ಕುರಿತು ಹೇಳಿ. ಅವಾಗ ನಾರದರು ವಸುದೇವನಿಗೆ ಹೇಳ್ತಾರೆ, ಈ ಚೆನ್ನಾಗಿರಯ್ಯ, ಯಾಕೆ ನಂಗೆ ಯಾಕೆ ಆಶೀರ್ವಾದ ಮಾಡಿದಿರಿ, ನಿನ್ನಿಂದಾಗಿ ದೇವರ ನೆನಪು ನಂಗಾಯ್ತಲ್ವ ಅಂತ. ಆ ರೀತಿಯಲ್ಲಿ ನಿಮ್ಮಿಂದಾಗಿ ದೇವರ ಸ್ಮರಣೆ ಆ ಹೇಳೋ ಕಾಲಕ್ಕೆ ಅದರಲ್ಲಿ ನಾನು ತನ್ಮಯನಾಗ್ತೇನೆ, ಅದೊಂದು ಭಾಗ್ಯ, ನನಗೆ ಸೌಭಾಗ್ಯ. ಅದರಿಂದ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.